ಶ್ರಾವಣ ಮಾಸದ ನಿಮಿತ್ತವಾಗಿ ಕಾಶಿ ಜಗದ್ಗುರುಗಳವರ ತಪೋನುಷ್ಠಾನದ ಜೊತೆಗೆ ಸಾಯಂಕಾಲ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನವನ್ನು ನೀವೆಲ್ಲ ಪ್ರತಿನಿತ್ಯ ಕೇಳ್ತಾ ಬರ್ತಾ ಇದ್ದೇವೆ. ದಾರ್ಶನಿಕ ಕ್ಷೇತ್ರದಲ್ಲಿ ಮೇರು ಕೃತಿಯಾಗಿರುವಂತಹ ಗ್ರಂಥ ಇದು ಸಿದ್ಧಾಂತ ಶಿಖಾಮಣಿ. ಇದಕ್ಕೆ ಸಿದ್ಧಾಂತ ಶಿಖಾಮಣಿ ಅನ್ನುವಂತಹ ಹೆಸರು ಯಾಕೆ ಬಂತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಿದರೆ ಶಿವನಿಂದ ಉಪದೇಶಿಸಲ್ಪಟ್ಟಂತಹ 28 ಶಿವಾಗಮಗಳು ಕಾಮಿಕಾಗಮವನ್ನೇ ಮೊದಲು ಮಾಡಿಕೊಂಡು ವಾತುಲವೇ ಕೊನೆಯದಾಗಿರ್ತಕ್ಕಂತಹ 28 ಶಿವಾಗಮಗಳಿಗೆ ಸಿದ್ಧಾಂತಾಗಮಗಳು ಅಂತ ಕರೀತಾ ಇದ್ದಾರೆ. ಆ 28 ಶಿವಾಗಮಗಳ ಉತ್ತರ ಭಾಗದಲ್ಲಿ ಸಿದ್ಧಾಂತಾಖ್ಯೆ ಮಹಾತಂತ್ರೆ ಕಾಮಿಕಾದ್ಯೇ ಶಿವೋದಿತೆ ನಿರ್ದಿಷ್ಟ ಮುತ್ತರೇ ಭಾಗೆ ವೀರಶೈವ ಮತಂ ಪರಂ. ಆ 28 ಶಿವಾಗಮಗಳ ಉತ್ತರ ಭಾಗದಲ್ಲಿ ಹೇಗೆ ವೇದಗಳ ಉತ್ತರ ಭಾಗ ಉಪನಿಷತ್ತು ಅಂತ ಕರೆಸುವಂಥದ್ದು, ಅದಕ್ಕೆ ವೇದಾಂತ ಅಂತ ಕರೀತಾರೆ. ಹಾಗೆ 28 ಈ ಸಿದ್ಧಾಂತಾಗಮಗಳ ಕೊನೆಯ ಭಾಗದಲ್ಲಿ ಹೇಳಿರುವಂತಹ ಸಿದ್ಧಾಂತವನ್ನೇ ಈ ಗ್ರಂಥದಲ್ಲಿ ನಿರೂಪಿಸೋರುನ್ನೋದ್ರಿಂದ ಇದು 28 ಸಿದ್ಧಾಂತಾಗಮಗಳ ಇದು ಶಿಖಾಮಣಿ ಸಿದ್ಧಾಂತ ಅನ್ನೋ ದೃಷ್ಟಿಯೊಳಗೆ ಇದಕ್ಕೆ ಸಿದ್ಧಾಂತ ಶಿಖಾಮಣಿ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಈ ಮಹಾತತ್ವವನ್ನ ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನೇ ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ಒಂದು ದಿವ್ಯ ಗ್ರಂಥ ಇದು ಸಿದ್ಧಾಂತ ಶಿಖಾಮಣಿ. ಈ ಸಿದ್ಧಾಂತ ಶಿಖಾಮಣಿಯ 101 ಸ್ಥಳಗಳನ್ನು ಏರುವ ಒಂದು ಮಹೋದ್ದೇಶವನ್ನು ಇಟ್ಟುಕೊಂಡಿರತಕ್ಕಂಥ ನಿಮ್ಮೆಲ್ಲರನ್ನ ಸಾವಕಾಶವಾಗಿ ಈ ಗ್ರಂಥ ಕೊಂಡೊಯ್ತಾ ಇದೆ. ಈಗ ನೀವೆಲ್ಲ 2 ಸ್ಥಳಗಳನ್ನು ದಾಟಿ 3ನೇದಾಗಿರುವಂತಹ ಸಂಸಾರ ಹೇಯ ಸ್ಥಳದಲ್ಲಿ ಈಗೆಲ್ಲ ನೀವು ನಿಂತುಕೊಂಡಿದ್ದೀರಿ. ಆ ಸ್ಥಳದ ಕೆಲವೊಂದು ಶ್ಲೋಕಗಳನ್ನು ಕುರಿತು ಈಗಾಗಲೇ ಸ್ವಾಮಿ ಶಿವಾನಂದರು ಹೇಳಿದ್ದಾರೆ. ದುಃಖೈ ರೇತೈ ರುಪೇತಸ್ಯ ಕರ್ಮ ಬದ್ಧಸ್ಯ ದೇಹಿನಃ ಸ್ವರ್ಗೇ ವಾ ಯದಿ ವಾ ಭೂಮೌ ಸುಖಲೇಶೋನ ವಿದ್ಯತೆ. ಈ ಪ್ರಪಂಚದಲ್ಲಿ ಜನ್ಮ ತಾಳಿರುವಂತಹ ಜೀವಾತ್ಮನಿಗೆ ಎಷ್ಟು ದುಃಖಗಳು ಅಂತಕೊಂಡು ಕೇಳಿದರೆ ದುಃಖಗಳು ಅನಂತಗಳಾಗಿದ್ದಾವೆ. 1, 2 ಅದಕ್ಕೆ ಶರಣೇನು ಹೇಳಿದ್ರು, ಹಾಸಲುಂಟು ಹೊದೆಯಲುಂಟು ಅಂತ ಹೇಳ್ಯಾರ. ದುಃಖ ಎಷ್ಟದಾವ ಅಂತ ಕೇಳಿದ್ರೆ ಹಾಸುಗೊಳ್ಳೋಕ್ಕೂ ದುಃಖನೇ, ಮ್ಯಾಲೆ ಹೊಚ್ಚಿಕೊಳ್ಳೋದನ್ನು ದುಃಖನೇ ಅಂತ ಅಂದ್ರೆ ಸುಖ ಅನ್ನೋದೇ ಇಲ್ಲ ಅದರಲ್ಲಿ. ಇಂಥ ಅನಂತ ದುಃಖಗಳನ್ನ ಸಾಂಖ್ಯಶಾಸ್ತ್ರಕಾರರು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅವುಗಳನ್ನು 3 ಗುಂಪು ಮಾಡಿದರು. 1ನೇದು ಆಧ್ಯಾತ್ಮಿಕ ದುಃಖ, 2ನೇದು ಆದಿ ಭೌತಿಕ ದುಃಖ, 3ನೇದು ಆದಿ ದೈವಿಕ ದುಃಖ ಅಂತ. ಆಧ್ಯಾತ್ಮಿಕ ದುಃಖ ಅಂದ್ರೆ ನಿಮ್ಮ ಶರೀರ ಹಾಗೂ ಮನಸ್ಸು ಇವುಗಳಂತೆ ಉಂಟಾಗುವಂತಹ ದುಃಖಕ್ಕೆ ಅದಕ್ಕೆ ಆಧ್ಯಾತ್ಮಿಕ ದುಃಖ ಅಂತ. ಅದಕ್ಕೆ ನಿನ್ನೆ ನೀವೆಲ್ಲ ಕೇಳಿದ್ದೀರಿ, ಶರೀರದಲ್ಲಿಯ ವಾತ ಪಿತ್ತ ಕಫ ಈ ತ್ರಿದೋಷಗಳ ವಿಕಾರ ಮೂಲಕವಾಗಿ ಬರ್ತಕ್ಕಂಥ ಏನು ಶರೀರದ ರೋಗಗಳಿದ್ದಾವೆ, ಇವುಗಳಿಂದ ಏನು ಮನುಷ್ಯನಿಗೆ ದುಃಖ ಪ್ರಾಪ್ತಿಯಾಗ್ತದೆ, ಇದಕ್ಕೆ ಬಾಹ್ಯ ಆಧ್ಯಾತ್ಮಿಕ ದುಃಖ ಅಂತ ಕರೀತಾರೆ. ಇನ್ನು ಹೇಗೆ ಸ್ಥೂಲ ಶರೀರ ನಮಗಿದೆ, ಹಾಗೆ ನಮ್ಮ ಒಳಗೆ ಸೂಕ್ಷ್ಮ ಶರೀರ ಇದೆ, ಅಲ್ಲಿ ಮನಸ್ಸು ಅನ್ನುವಂಥದ್ದಿದೆ. ಆ ಮನಸ್ಸಿನಲ್ಲಿ ರಾಗ ದ್ವೇಷ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತಹ ಈ ವಿಕಾರಗಳ ಮೂಲಕವಾಗಿ ನಮಗೇನು ದುಃಖ ಪ್ರಾಪ್ತಿಯಾಗ್ತದ ಅದಕ್ಕೆ ಅಂತರಂಗ ಆಧ್ಯಾತ್ಮಿಕ ದುಃಖ ಅಂತ ಕರ್ಕೊಂಡ್ಬರ್ತಾರೆ. ಹೀಗ ಆಧ್ಯಾತ್ಮಿಕ ದುಃಖವನ್ನು ಅನುಭವ ಮಾಡೋದ್ರ ಜೊತೆಗೆ ನಮಗೆ ಆದಿ ಭೌತಿಕ ದುಃಖನೂ ಆಗ್ತವ, ಆದಿ ದೈವಿಕ ದುಃಖಗಳು ಕೂಡ ಒಮ್ಮೆಮ್ಮೆ ಆಗ್ತವೆ. ನೀವು ಮನೆಯಲ್ಲಿ ಕುಳಿತುಕೊಂಡಾಗ ಅಕಸ್ಮಾತ್ ಒಂದೇನಾದ್ರೂ ಸರ್ಪ ಬಂತು, ಒಂದು ಚೀಳ ಬಂತು, ನೀವೆಲ್ಲ ಭಯಗ್ರಸ್ತರಾಗ್ತೀರಿ. ಯಾಕೆ ಭೂತಗಳು ಅವಂತರು ಪ್ರಾಣಿನೇ, ಭೂತ ಅಂದ್ರೆ ಪ್ರಾಣಿ, ಭೂತ ಅಂದ್ರೆ ಬರೀ ದೆವ್ವ ಅಂತ ಅರ್ಥ ಅಲ್ಲ. ಬಹಳಷ್ಟು ಜನರಿಗೆ ಭೂತ ಅಂದ್ರೆ ದೆವ್ವ ಅಂತ ಅರ್ಥ ಮಾಡ್ಕೊಂಡು, ಭೂತಗಳು ಅಂದ್ರೆ ಪ್ರಾಣಿಗಳು, ಅವಕ್ಕೆ ನಾವು ವಿಷ ಜಂತುಗಳು ಅಂತ ಕರ್ಕೊಂಡ್ಬರ್ತಾ ಇದ್ದೆ. ಅದರ ದೇಹದ ಒಂದು ಭಾಗದೊಳಗೆ ಪರಮಾತ್ಮ ವಿಷವನ್ನಿಟ್ಟಾನೆ. ಯಾಕಂದ್ರೆ ಅದು ತನ್ನ ರಕ್ಷಣೆಗಾಗಿ, ಆತ್ಮರಕ್ಷಣೆಗಾಗಿ. ನಮ್ಮನ್ನ ರಕ್ಷಿಸಿಕೊಳ್ಬೇಕಾದ್ರೆ ನಮ್ಮಲ್ಲಿ ಏನಾದರೂ ಒಂದು ಬಲ ಬೇಕು. ನಮ್ಮಲ್ಲಿ ಏನು ಬಲ ಇರದೆ ಇದ್ರೆ ನಾವು ಎಲ್ಲರಿಂದಲೂ ಕೂಡ ತಿರಸ್ಕರಿಸಲ್ಪಡ್ತಾ ಇದೆ. ಅದಕ್ಕೆ ಪರಮಾತ್ಮ ಅವುಗಳಿಗೂ ಕೂಡ ಆತ್ಮರಕ್ಷಣೆಗಾಗಿ ವಿಷವನ್ನು ಅವರ ದೇಹದಲ್ಲಿಟ್ಟಾನೆ. ಅದಕ್ಕೆ ಚೇಳಿನ ಕೊಂಡಿಯೊಳಗೆ ವಿಷ ಇಟ್ಟಾನೆ, ಹಾವಿನ ಹಲ್ಲಿನಲ್ಲಿ ವಿಷ ಇಟ್ಟಾನೆ. ಇನ್ನು ಸ್ವಲ್ಪ ಹೋಗಿ ಹೇಳ್ತಾರೆ ಸುಭಾಷಿತಕಾರರು, ಸರ್ವಾಂಗೇ ದುರ್ಜನ ಶತತ್. ಈ ದುಷ್ಟ ಮನುಷ್ಯನ ಯಾವ ಅಂಗದಲ್ಲಿ ವಿಷ ಅಂದ್ರೆ ಅವನ ಎಲ್ಲ ಅಂಗ ವಿಷದಿಂದಲೇ ಕೂಡ. ಅವನ ನೋಟ ವಿಷ, ಅವನ ಮಾಟ ವಿಷ, ಅವನ ಕೂಟ ವಿಷ, ಎಲ್ಲಾನು ವಿಷಾನೇ ಅಂತ. ಅದಕ್ಕೆ ಯಾವುದಾದ್ರೊಂದು ಹಿಂಸ್ರವಾಗಿರುವಂತಹ ಪಶು ನಮ್ಮ ಹತ್ರ ಬಂತು ಅಂದ್ರೆ ಹುಲಿನೇ ಬಂತು, ಹಾವೇ ಬಂತು, ಅದರಿಂದ ನಮಗೇನು ದುಃಖ ಆಗ್ತದ, ಅದು ಕಚ್ಚಿದ್ರಾಗಲಿ ಅಥವಾ ಬಂತನ್ನುವಂತಹ ಬೀಟು ನಮಗೇನು ದುಃಖ ಆಗ್ತದ, ಇದಕ್ಕೆ ಆದಿ ಭೌತಿಕ ದುಃಖ ಅಂತ ಕರ್ಕೊಂಡ್ಬರ್ತಾರೆ. ಇನ್ನು ಆದಿ ದೈವಿಕ ದುಃಖ ಅಂದ್ರೆ ಇವು ದೈವಿ ವಿಪತ್ತುಗಳು. ಸಿಡ್ಲು ಬಿದ್ದು ಎಷ್ಟೋ ಜನ ಸಾಯ್ತಾರೆ, ಭೂಕಂಪ ಆಗಿ ಅನೇಕ ಅನಾಹುತಗಳಾಗ್ತವೆ, ಅತಿವೃಷ್ಟಿ ಅನಾವೃಷ್ಟಿಯಾಗಿ ತೊಂದರೆಯಾಗ್ತದೆ ಅಂದ್ರೆ ಇದಕ್ಕೆ ಆದಿ ದೈವಿಕ ದುಃಖ ಅಂತ ಕರ್ಕೊಂಡ್ಬರ್ತಾರೆ. ಹೀಗೆ ಪ್ರಪಂಚದಲ್ಲಿ ದೇಹವನ್ನು ಧರಿಸಿಕೊಂಡು ಬರ್ತಕ್ಕಂತಹ ಪ್ರತಿಯೊಂದು ಜೀವಾತ್ಮನಿಗೂ ಕೂಡ ದುಃಖಗಳು, ಒಂದಿಲ್ಲ ಒಂದು ತರ ದುಃಖಗಳು ಜೀವಾತ್ಮನಿಗೆ ಇದ್ದೇ ಇರುತ್ತೆ. ಈ ದುಃಖಮಯವಾಗಿರುವಂತಹ ಪ್ರಪಂಚದಲ್ಲಿ ನಾವೆಲ್ಲ ಏನು ಹುಡುಕ್ತಾ ಇದ್ದೇವೆ ಅಂದ್ರೆ ಸುಖವನ್ನು ನಾವೆಲ್ಲ ಹುಡುಕ್ತಾ ಇದೆ. ಯಾರನ್ನಾದ್ರೂ ನೀವು ಕೇಳಿದ್ರೆ ಏನು ಬೇಕಪ್ಪ ನಿನಗಂದ್ರೆ ಸುಖ ಬೇಕು ಅಂತ ನಾವೆಲ್ಲ ಹೇಳ್ತೇವೆ. ದುಃಖ ಬೇಕಂತ ತಿಳ್ಕೊಂಡು ನಾವು ಯಾರು ಅನ್ನೋದೇ ಇಲ್ಲ. ದುಃಖ ಹೋಗಬೇಕು, ಸುಖ ಬೇಕಂತ ತಿಳ್ಕೊಂಡು ನಾವೆಲ್ಲರೂ ಅಪೇಕ್ಷೆ ಪಡ್ತಾ ಇದೆ. ಆದರೆ ಸುಖ ಇರುವ ಸ್ಥಾನನೇ ಬೇರೆ, ನಾ ಹುಡುಕೋ ಜಾಗನೇ ಬೇರೆ. ಸ್ವಲ್ಪ ಹಿಂಗಾಗಿ ಎಲ್ಲ ವ್ಯತ್ಯಾಸ ಆಗ್ಯದಂತ ಶಾಸ್ತ್ರದವರು ನಮಗೆ ತಿಳಿಸಿಕೊಡ್ತಾರೆ. ಒಬ್ಬ ಹಿಂದಿ ಕವಿ ಹೇಳ್ತಾನೆ, ತಾರೀಖ್ ತುಮೇ ಬದಲಾಯೇಗಿ, ದುನಿಯಾ ಮೇ ಸುಖ ಕಾ ನಾಮ ನಹೀ, ಜಿಸ್ ದಿಲ್ ಮೇ ಹೌಸ ಕಾ ಸಿಕ್ಕಾ ಹೈ ಉಸ್ ದಿಲ್ ಕೋ ಆರಾಮ ನಹೀ. ತಾರೀಖ್ ತುಮೇ ಬದಲಾಯೇಗಿ, ದುನಿಯಾ ಮೇ ಸುಖ ಕಾ ನಾಮ ನಹೀ. ತಾರೀಖ್ ಪ್ರತಿ ತಿಂಗಳು ಎಷ್ಟೋ ತಾರೀಖ್ ಹೋಗ್ತದೆ, ಪರಂತು ಯಾವ ತಾರೀಖ್ ನಿಮಗೆ ಹೇಳ್ತದೆ ಅಂತ ಕೇಳಿದರೆ ನಿಮ್ಮ ಕೊನೆ ತಾರೀಖ್, ನಿಮ್ಮ ಲಾಸ್ಟ್ ಡೇಟ್ ಅಂದ್ರೆ ಈ ಜೀವನವನ್ನು ಮುಗಿಸಿ ಯಾವಾಗ ನೀವು ಹೋಗ್ತಿರ್ತಲ್ಲ ಆ ತಾರೀಖ್. ತಾರೀಖ್ ತುಮೇ ಬದಲಾಯೇಗಿ, ಅದು ಏನ್ ಹೇಳ್ತದ, ದುನಿಯಾ ಮೇ ಸುಖ ಕಾ ನಾಮ ನಹೀ. ಈ ಪ್ರಪಂಚದಲ್ಲಿ ಸುಖ ಅಲ್ಲ, ಸುಖದ ಹೆಸರೇ ಇಲ್ಲ ಅನ್ನೋದು ನಿಮಗೆ ಯಾವಾಗ ಗುರ್ತಾಗದಂದ್ರೆ ಅವಾಗ ದೇಹ ಬಿಟ್ಟು ಹೋಗುವಾಗ ಗುರ್ತಾಗ. ಯಾಕೆ ಅಂತ ಕೇಳಿದ್ರೆ ಜೀವನದ ಆಯುಷ್ಯ ಇರುವವರೆಗೆ ನಾವೆಲ್ಲ ಏನ್ ವಿಚಾರ ಮಾಡ್ತೀವಂದ್ರೆ ಆ ಸುಖವನ್ನ ಪಡೆಯುವ ಸಲುವಾಗಿ ಪ್ರತಿ ಕ್ಷಣ ಕ್ಷಣಕ್ಕೆ ನಾವೆಲ್ಲ ವಿಚಾರ ಮಾಡ್ಕೊಂತಾನೆ ಇರ್ತಾ ಇದೆ. ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಅದನ್ನು ವಿಚಾರ ಮಾಡಿರ್ತಕ್ಕಂಥ ಮನುಷ್ಯ ಯಾವ ಸಮಯಕ್ಕೆ ಅದನ್ನ ಪಡೆಯುವುದಿಲ್ಲ, ಅವಾಗ ಅವನಿಗೆ ಏನಿಸ್ತದೆ ಅಂದ್ರೆ ಆ ಪ್ರಪಂಚದಲ್ಲಿ ಸುಖ ಅನ್ನುವಂಥದ್ದು ಇಲ್ಲ ಅನ್ನೋದು ಅವಾಗ ಅವನಿಗೆ ಗುರುತಾಗ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಜಿಸ್ ದಿಲ್ ಮೇ ಹೌಸಕ ಸಿಕ್ಕ ಹೈ, ಯಾರ ಹೃದಯದೊಳಗ ಆಶಾದೊಂದು ಮೊಹರದ ಆಶಾದೊಂದು ಸಿಕ್ಕ ಅದ ಉಸ್ ದಿಲ್ಕೋ ಆರಾಮ್ ನಹಿ, ಅವನಿಗೆ ಆರಾಮ್ ಅನ್ನುವಂಥದ್ದು ಸಿಗುದಿಲ್ಲ. ಅದೇ ಹೌಸ್ ಅಂದ್ರೆ ಏನು, ಹೌಸ್ ಅಂದ್ರೆ ಆಸೆ. ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಆಸೆ ಅನ್ನುವಂಥದ್ದಿರ್ತದೆ. ಅದ ಆಶಾ ಏನ್ ಮಾಡುತ್ತಂದ್ರೆ ನಮ್ಮನ್ನು ಒಂದು ಜಾಗದಲ್ಲಿ ಕೂಡಿಸಿಕೊಡುದಿಲ್ಲ.
ಅದಕ್ಕೆ ಒಂದು ವಚನದಲ್ಲಿ ಬಹಳ ಸುಂದರವಾದ ಸಂಸ್ಕೃತ ಶ್ಲೋಕವನ್ನು ವಚನಕಾರಿಟ್ಟಾರ. ಆಶಾನಾಮ ಮನುಷ್ಯಾಣಾಂ ಕಾಚಿದ್ ಆಶ್ಚರ್ಯ ಶೃಂಖಲಾ ತಯಾ ಬದ್ಧ ಪ್ರಧಾವಂತಿ ಮುಕ್ತಾಸ್ತಿಷ್ಟಂತಿ ಕುತ್ವಚಿತ್. ಆಶಾನಾಮ ಮನುಷ್ಯಾಣಾಂ ಕಾಚಿದ್ ಆಶ್ಚರ್ಯ ಶೃಂಖಲಾ. ಆಶಾ ಅನ್ನುವಂತಹ ಸರಪಳಿ ಬಹಳ ವಿಚಿತ್ರವಾಗಿರುವಂತಹ ಸರಪಳಿ ಅಂತಾರ. ಏನ್ ಮಾಡುತ್ತಂದ್ರೆ ಅದು ತಯಾ ಬದ್ಧ ಪ್ರಧಾವಂತಿ, ಯಾರಿಗೆ ಕಾಲಿಗೆ ಆಶಾ ಅನ್ನುವಂತಹ ಸರಪಳಿ ಕಟ್ಟಲ್ಪಡ್ತದೋ ಅವ್ರು ಬಹಳ ವೇಗವಾಗಿ ಓಡ್ತಾರಂತ. ನಿಮ್ಮ ಕಾಲಿಗೆ ಸರಪಳಿ ಹಾಕಿ ನಿಮ್ಗೆ ಓಡಕ್ ಬರ್ತಾನೆ, ನಿಂತಲ್ಲಿ ನಿಲ್ಬೇಕಾಗ್ತದೆ. ಆದ್ರೆ ಆಶಾ ಅನ್ನುವಂತಹ ಸರಪಳಿ ನೀವು ಕಟ್ಟಿಕೊಂಡಿದ್ರೆ ನೀವು ಬಹಳ ವೇಗವಾಗಿ ಓಡ್ಕೊಂತ ಹೋಗ್ತೀರಿ. ಮುಕ್ತಾಸ್ತಿಷ್ಟಂತೆ ಕುತ್ರಚಿತ್, ಯಾರಿಗೆ ಆಶಾ ಅನ್ನುವಂತಹ ಸರಪಳಿಯಿಂದ ಬಿಡುಗಡೆ ಆಗಲ್ಪಡ್ತಾರ ಅವ್ರು ಒಂದೇ ಜಾಗದಾಗ ನಿಲ್ತಾರೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ನಾವೇನು ಓಡ್ತಾ ಇದ್ದೇವೆ, ಈ ಓಟಕ್ಕೇನು ಕಾರಣ ಅಂದ್ರೆ ನಮ್ಮಲ್ಲಿರುವಂತಹ ಆಸೆ. ಇಲ್ಲಿ ಸುಖ ಸಿಕ್ಕಿಲ್ಲ ಅಲ್ಲಿ ಸಿಗ್ಬಹುದು, ಅಲ್ಲಿ ಸಿಕ್ಕಿಲ್ಲ ಆ ಕಡೆ ಸಿಗ್ಬಹುದು, ಇದರಲ್ಲಿ ಸಿಕ್ಕಿಲ್ಲ ಮತ್ತೊಂದರಲ್ಲಿ ಸಿಗ್ಬಹುದು ಅಂತ ತಿಳ್ಕೊಂಡು ನಾವು ಎಲ್ಲಿ ಹುಡುಕ್ತಾ ಇದ್ದೇವೆ ಅಂತ ಕೇಳಿದ್ರೆ, ಎಲ್ಲಿ ಸುಖ ಇಲ್ಲಲ್ಲ ಅಲ್ಲೇ ನಾವೆಲ್ಲ ಹುಡುಕ್ತಾ ಇದ್ದೇವೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ರೆ ನಿಮಗೆ ಗುರುತಾಗ್ತದೆ. ಒಂದು ಮುದುಕಿ, ಬಹಳ ಪ್ರಸಿದ್ಧವಾದ ದೃಷ್ಟಾಂತ ಇದು, ಬಹಳ ಜನರಿಗೆ ಗುರುತಿರ್ತದೆ. ಒಂದು ಮುದುಕಿ ಕೌದಿ ಹೊಲಿತಾ ಇತ್ತು. ಈಗಿನ ಕಾಲದಾಗ ಕೌದಿ ಅನ್ನೋದು ಗುರುತಿಲ್ಲ, ಎಲ್ಲ ರಜಾ ಬರಕತ್ತಾವ, ಏನೇನೋ ಬರ್ತಾವ, ರಗ್ಗು ಬರ್ತಾವ. ಮೊದಲಿನ ಕಾಲದಲ್ಲಿ ಥಂಡಿಯೊಳಗೆ ಹೊಚ್ಕೋಬೇಕಾದ್ರೆ ಕೌದಿನೇ ಸಿಕ್ಕಿದ್ರು. ಕೌದಿ ಅಂದ್ರೇನು, ಮನೆಯಲ್ಲಿ ಎಲ್ಲ ಅನುಪಯುಕ್ತವಾಗಿರ್ತಕ್ಕಂಥ ಏನು ಬಟ್ಟೆ ಇರ್ತಾವ, ಹಳೆವು ಹೊಸವು ಎಲ್ಲಾನು ಕೂಡಿಸಿ ಟ್ಯಾಪಿ ಮಾಡಿ 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 ಅದನ್ನು ಹೊಲಿತಿರ್ತಾರೆ. ಅದಕ್ಕೇನಂತೇವೆ, ಬೀಗರು ಬಂದರೆ ಹೊಸ ಕೌದಿ ಕೊಡು, ಹೊಸ ಕೌದಿ ಅಂತ ಹೇಳ್ತಾರೆ. ಇವರು ಹಳೆ ಬಟ್ಟೆ ಇರ್ತದೆ, ಹೊಸ ಕೌದಿ ಕೊಡುವಂತ. ಹಾಗ ಮುದುಕಿ ಕೌದಿ ಹೊಲಿತಾ ಇತ್ತು. ಕಣ್ಣು ಕಾಣಲಾರದ ಮುದುಕಿ ಏನು ಅದು ದಾರ ಅಕಸ್ಮಾತ್ ಆಗಿ ಮುಗಿತು. ಆ ಕೈಯೊಳಗಿನ ಸೂಜಿ ಕೆಳಗೆ ಬಿದ್ದ್ಬಿಟ್ಟು ಅದು ಬಿದ್ದು ಅಲ್ಲೇ ಬಿದ್ದಿಲಿಕ್ಕಿರ್ಬೋದು, ಕೆಲ ಚಿಗದ ಅಕ್ಕಡೆ ಕಡೆ ಹೋಗಿರ್ಬೇಕು. ಮುದುಕೆಲ್ಲೇ ಕೈ ಆಡಿಸ್ತಾ ಹುಡುಕ್ತಾ ಇತ್ತು, ಒಟ್ಟ ಸಿಗ್ತಾ ಇಲ್ಲ. ಕಿಗೆ ರೋಡಿಗೆ ಹತ್ತಿರವರೆಗೆ ಇರ್ತಕ್ಕಂಥ ಮನೆ ಹಾಕಿದ್ರು. ಅವಾಗ ಯಾರೋ ಒಬ್ರು ಹೋಗ್ತಾ ಇದ್ರು, ಈ ಮುದುಕೆಲ್ಲೇ ಕೈ ಆಡಿಸೋದನ್ನು ನೋಡಿದ್ರು. ಕೇಳಿದ್ರಮ್ಮ ಏನ್ ಹುಡುಕ್ತಿದಿ? ಅಪ್ಪ ಸೂಜಿ ಕಳೆದ್ರೆ ಹುಡುಕಾಕತ್ತೆ. ಸೂಜಿ ಹುಡುಕ್ಬೇಕಾದ್ರೆ ಕತ್ತಲದಾಗ ಹುಡುಕಿ ಬೆಳಕಿನ ಹುಡುಕು ಅಂದ್ರೆ ಅವರು. ಕತ್ತಲ ಸುಮ್ಮನೆ ಕೈ ಆರಿಸ್ಕೊಂಡು ಕೂತ್ಕೊಂಡಿದೆ, ಕತ್ತಲ ಹುಡುಕ್ಯಾಡ ಸಿಗೋದಿಲ್ಲ, ಸ್ವಲ್ಪ ಬೆಳಕಿನ ಹುಡುಕ್ಯಾಡು. ಅವಾಗ ನೋಡಿದ್ಲಕ್ಕಿ ಮನೆಯೊಳಗಿಂತ ಹೊರಗೆ ರೋಡ್ನಾಗ ಬೆಳಕು ಬಾಳ ಇತ್ತು. ಮರ್ಕ್ಯೂರಿ ಲೈಟ್ ಹಚ್ಚಿದ್ರು, ರೋಡ್ನಾಗ ಚಂದ ಬೆಳಕು ಬಿದ್ದಿತ್ತು. ಆಕೆ ಅಂದ್ರೆ ಬೆಳಕಿನ ಹುಡುಕಂದ್ರೆ ಅವ್ನು ಇಲ್ಲೇ ಹುಡುಕ ಬಿಡು ಅಂತ ತಿಳ್ಕೊಂಡು ತನ್ನ ಮನೆ ಬಿಟ್ಲು ಹೊರಗೆ ಅಂಗಳದಲ್ಲಿ ಬಂದು ಹುಡುಕಕ್ಕೆ ಚಾಲು ಮಾಡಿದ. ಅದರ ಸೂಜಿದ್ರೆ ಸಿಗಬೇಕಲ್ಲ, ಅದು ಹುಡುಕಾಡ್ತಾವ. ಹುಡುಕಾಡಲ್ದು ಸಾಯಂಕಾಲ 6 ಗಂಟೆಗೆ ಹುಡುಕ್ಯಾಕ ಚಾಲು ಮಾಡ್ಯಾರ, ರಾತ್ರಿ 8 ಆದ್ರೆ ಸಿಗವಲ್ದು. ಬಹಳಷ್ಟು ಜನರು ಹೋಗೋರು ಬರೋರು ಮುದುಕಿ ನೋಡ್ತಿದ್ರು. ಅವರಂದ್ರು ನಾವು ಹೋಗೋ ಕಾಲಕ್ಕೆ ಹುಡುಕಾಡಕತ್ತಿ, ಇನ್ನು ಹೊಳ್ಳೆ ಬಂದ್ರು ಇನ್ನೂ ಮುಗುದಿಲ್ಲ ಅಲ್ಲಿಗೆ ಹುಡುಕಾಡೋದು. ಏನೋ ಒಳ್ಳೆ ವಸ್ತು ಕಳೆದಂಗೆ ಕಾಣುತ್ತೆ, ಈ ಮುದುಕಿ ಕಣ್ಣು ಕಾಣಂಗಿಲ್ಲ, ನಾವು ಹುಡುಕೋನು ಸಿಕ್ಕಳದ ತಗೊಂಡು ಹೋಗೋಣ ತಿಳ್ಕೊಂಡು ಇವ್ ಹುಡುಕಾಕ ಚಾಲು ಮಾಡಿದ. ಆ ಮುದುಕಿ ನೋಡುವ ಹುಡುಗ ಹುಡುಕಾಕ ಚಾಲು ಮಾಡ್ದ, ಆ ಹುಡುಗ ನೋಡಿ ಮತ್ತ ಹುಡುಗ ಬಂದು ಹುಡುಕ. ಹಿಂಗ ಹೆಣ್ಮಕ್ಳು ಗಣಮಕ್ಳು ಹುಡುಗರು ಎಲ್ಲಾರು ಹುಡುಕಿದ್ದ ಯಾರಿಗೂ ಸಿಗವಲ್ಲದ. ಮತ್ ಯಾರಿಗೂ ಗುರುತೇ ಇಲ್ಲ ಏನೈತೆ ಅನ್ನೋದು, ಹುಡುಕೋದು ಮಾತ್ರ ಚಾಲು ಅದ. ಆ ಸಮಯಕ್ಕೆ ಒಬ್ರು ಯಾರೋ ಇಂಥವ್ರು ನಾವು ಹೊರಪಳ್ಳಿ ಸ್ವಾಮಿಗಳದಲ್ಲಿ ಹಿಂಗ ಹೊರಟಿದ್ರೆ ದಾರಿಯಿಂದ ಅವ್ರು ಕೇಳಿದ್ರು, ಏನ್ರಪ್ಪ ಏನ್ ಮಾಡಕತ್ತೀರ ನೀವೆಲ್ಲ ಇಷ್ಟು ಮಂದಿ ರೋಡ್ನಾಗ ಅಂತ ಕೇಳಿದ್ರು. ಏ ಹುಡುಕಾಡಕತ್ತೀವ್ರ. ಒಬ್ಬನು ಕೇಳಿದ್ರು, ಏನ್ ಹುಡುಕಾಡಕತ್ತಿದೆ? ನನಗ್ ಗುರ್ತಿಲ್ರಿ. ಮತ್ತು ಗುರ್ತಿಲ್ಲ ಹುಡುಕಾಡ್ತಿ ಯಾಕಂದ್ರೆ ನನಕ್ಕಿಂತ ಮೊದಲು ಯಾವ ಹುಡುಕಾಡ್ತಿದ್ದ ಅದಕ್ಕೆ ನಾನು ಹುಡುಕಾಡಕತ್ತೀನಿ. ಅವಾಗ ಅವನ್ ಬಿಟ್ರ ಅವ್ರು ಅವನ್ ನೋಡಿ ಕೇಳಿದ್ರು, ಏನಪ್ಪ ನೀ ಏನ್ ಹುಡುಕಾಡಕತ್ತೀಯೋ? ನನಗೂ ಗುರ್ತಿಲ್ರಿ. ಮತ್ ಯಾಕೆ ಹುಡುಕಾಡ್ತೆ, ನನಗಿಂತ ಮೊದಲು ನಾವು ಹುಡುಕಾಡ್ತದೆ, ಅದಕ್ಕೆ ನಾವು ಹುಡುಕಾಡಕ. ಹಿಂಗ ಎಲ್ಲಾರನ್ನೂ ಕೇಳ್ತಾ 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 ಕಡೆಗೆ ಎಲ್ಲಿಗೆ ಬಂತಪ್ಪ ಅಂದ್ರೆ ಮುದುಕಿ ತನಕ ಬಂತದ ಪಾಳೆ. ಕಡೆಗೆ ಎಲ್ಲಾರು ನೋಡೋದು ಪಾಳೆ ತೋರಿಸಿದ ಮುದುಕಿನ ಅದ ಮೊದಲು ಹುಡುಕಾಡಕತ್ತೆ. ಅದನ್ನು ನಾನು ಮಾಡಿದೆ, ನಾನು ನೋಡಿ ಇವ್ರು ಬಂದ್ರು. ಅವಾಗ ಅವ್ರು ಸೀದ ಅವಾಗ ಮುದುಕಿ ಕೇಳಿದ್ರೆ ಅಂತ ಅಮ್ಮ ಏನ್ ಹುಡುಕಾಡಕತ್ತದೆ, ಸೂಜಿ ಹುಡುಕಾಡಕತ್ತೆ ಇವೆಲ್ಲ. ಅಯ್ಯೋ ಸೂಜಿ ಸಲುವಾಗಿ ನಾವು ಸುಮ್ಮನೆ ಸಮಯ ಹಾಳು ಮಾಡಿಕೊಂಡಿವೆಲ್ಲ. ಅವಾಗ ಅವ್ರು ಮುದುಕಿ ಕೇಳಿದ್ರೆ ಸೂಜಿ ಎಲ್ಲಿ ಕಳೆದದ, ಒಳಗೆ ನಮ್ಮ ಮನ್ಯಾಗ ಕಳೆದದ. ಮತ್ತೆ ಮನ್ಯಾಗ ಕಳೆದ್ರೆ ಅಂಗಳ ಯಾಕೆ ಹುಡುಕಾಡಕತ್ತಿದೆ ಅಪ್ಪ? ನಿಮ್ಮಂತವ್ರು ಯಾರೊಬ್ಬರು ಬುದ್ಧಿ ಅಂದ್ರೆ ಹಿಂಗ ಹೊಂಟಿದ್ರು ದಾರ್ಯಾಗ, ಅವ್ರ ಬೆಳಕಿನ ಹುಡುಕಂದ್ರೆ ಅದಕ್ಕೆ ಮನೆಯನ್ನ ಬೆಳಕಿನಕ್ಕಿಂತಲೂ ರೋಡ್ನ ಬೆಳಕು ಹೆಚ್ಚ ಅಂತ ತಿಳ್ಕೊಂಡು ನಾವು ಬಂದು ಹೊರಗೆ ಹುಡುಕಾಡಕತ್ತ. ಮುದುಕಿ ಅವ್ರು ಹೇಳದ್ ನೀ ತಿಳ್ಕೊಂಡಿಲ್ಲ ಸರಿಯಾಗಿ. ಬೆಳಕಿನಲ್ಲಿ ಹುಡುಕು ಅಂದ್ರೆ ಎಲ್ಲಿ ಕಳ್ಕೊಂಡಿದಲ್ಲ ಅಲ್ಲೇ ಬೆಳಕ್ತೊಂದು ಹುಡುಕಬೇಕು ಹೊರತಾಗಿ ವಸ್ತು ಇಲ್ಲದಲ್ಲಿ ಎಷ್ಟು ಬೆಳಕ್ತೊಂದು ಹುಡುಕಿದ್ರೆ ಹೆಂಗೆ ಸಿಗಲಿಕ್ಕೆ ಸಾಧ್ಯದ? ಸಂಸಾರದಲ್ಲಿರುವಂತಹ ಎಲ್ಲಾ ಜೀವಿಗಳ ಗತಿ ಹಿಂಗ ಅದಂತ. ಎಲ್ಲಾರು ಎಲ್ಲ ಹೊರಗೆ ಹುಡುಕ್ತೀವಿ ನಾವೆಲ್ಲ. ಸುಖ ಎಲ್ಲಿದೆ ಅಂದ್ರೆ ನಿಮ್ಮೊಳಗೆ ಸುಖ ಇದೆ. ನಿಮ್ಮೊಳಗೆ ಸುಖ ಹೆಂಗದ ಅನ್ನೋದ್ರ ಬಗ್ಗೆ ಮೊನ್ನೆ ನಾವು ಅಪ್ಪಣೆ ಕೊಡಿಸಿದೆ. ಸುಸುಪ್ತಿ ವ್ಯವಸ್ಥೆಯಲ್ಲಿ ನೀವು ಮಲ್ಕೊಂಡಾಗ ಗಾಢವಾದ ನಿದ್ರೆ ನಿಮಗೇನು ಆನಂದ ಆಗ್ತದೆ ಅವಾಗ ನೀವು ಉಣ್ಣಂಗಿಲ್ಲ, ಉಡಂಗಿಲ್ಲ, ಯಾರು ಕೊಡಂಗಿಲ್ಲ, ತೊಗೊಡಂಗಿಲ್ಲ, ಯಾರು ಬೆಟ್ಟ ಆಗಂಗಿಲ್ಲ, ಅದ್ರ ನೀವು ಹೆಂಗಿರ್ತೀರಿ? ಆನಂದವಾಗಿ ಇರುತ್ತೆ. ಎಲ್ಲಾರು ಬಿಟ್ಟು ನೀವು ಒಬ್ಬರೇ ಇದ್ದ ನೀವು ಆನಂದವಾಗಿರ್ತೀರಿ ಅಂದ ಬಳಿಕ ಅಲ್ಲಿ ಆನಂದ ಅದ ಅಂತ ಆನಂದವಾಗಿರ್ತೀರಿ ಅಂದ ಬಳಿಕ ನಿಮ್ಮೊಳಗನ ನಿಮ್ಮ ಆತ್ಮವೇ ಆನಂದ ರೂಪವಾಗಿರುವಾಗ ನೀವು ಅದನ್ನೆಲ್ಲ ಬಿಟ್ಟುಕೊಟ್ಟು ನೀವು ಎಲ್ಲಿ ಬಂದು ಕುಂತೀರಿ ಅಂದ್ರೆ ಬಹಳ ತುದಿಗೆ ಬಂದು ಕುಂತೀರಿ. ಹೊರಗೆ ಮನೆ ಬಿಟ್ಟು ಹೊರಗೆ ರೋಡ್ ಹೆಂಗ್ ಬಂದಾರ ಹಂಗ ಮುದುಕಿ ಬಂದಂಗೆ ಎಲ್ಲರೂ ಹೊರಗೆ ಬಂದಿದೆ. ಅದಕ್ಕೆ ನಾವು ಎಲ್ಲಿ ಸುಖವನ್ನು ಹುಡುಕ್ತಾ ಇದ್ದೇವೆ ಅಂತ ಕೇಳಿದ್ರೆ ಶಬ್ದದೊಳಗ, ಸ್ಪರ್ಶದೊಳಗ, ರೂಪದೊಳಗ, ರಸದೊಳಗ, ಗಂಧದೊಳಗ, ಈ ಪಂಚ ವಿಷಯಗಳಲ್ಲಿ ಸುಖ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಜೀವಾತ್ಮನು ಹುಡುಕಾಡ್ತಾನೆ. ಯಾಕೆ ಹಿಂಗೆಲ್ಲ ಹುಡುಕಾಡಕತ್ತಾರ ಅಂದ್ರೆ ಒಬ್ಬ ಯಾವನ ಮೊದಲು ಹೊರಗೆ ಹುಡುಕಾಡಕತ್ತಿದ್ದ ಅವನ್ ನೋಡಿ ಇವ ಹುಡುಕಾಡಕ್ ಚಾಲು ಮಾಡದ, ಇವನ್ ನೋಡಿ ಅವ ಹುಡುಕಾಡ್ತಾನೆ. ಸಂಸಾರ ತುಂಬೆಲ್ಲ ಎಲ್ಲಾರು ಹೊರಗೆ ಹುಡುಕಾಡೋರದಾರೆ. ಅದಕ್ಕೆ ಅದರ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮೈಕ್ಷ ವ್ಯಾವೃತ್ತ ಚಕ್ಷುರು ಅಮೃತತ್ವ ಮಿಚ್ಚನ್. ಹಾಗಾದ್ರೆ ಎಲ್ಲರೂ ಹೊರಗೆ ಹುಡುಕಾಡ್ತಾರಲ್ಲ ಅಂತ ಕೇಳಿದ್ರೆ ಎಲ್ಲರೂ ಹೊರಗೆ ಹುಡುಕಾಡ್ತಾರೆ, ಅದರ ಎಲ್ಲೋ ಒಬ್ಬರು ಹೊರಗೆ ಹುಡುಕಾಡೋರು ಕೂಡ ಅದಾರೆ. ಅದಕ್ಕೆ ಕಶ್ಚಿತ್ ಧೀರ, ಧೀರ ಅಂದ್ರೆ ಮನಸ್ಸಿಗೆ ವಿಕಾರ ಮಾಡುವಂತ ವಿಷಯಗಳು ತನ್ನೆದುರಿಗಿದ್ರು ಕೂಡ ಯಾರ ಮನಸ್ಸು ವಿಕಾರವನ್ನು ಹೊಂದುವುದಿಲ್ಲವೋ ಅಂತಹ ಧೈರ್ಯಶಾಲಿಗಳು ಧೀರರು ಎಲ್ಲೇ ಒಬ್ರು ಸಾವಿರಕ್ಕೋ ಲಕ್ಷಕ್ಕೋ ಕೋಟಿಗೊಬ್ರು ಅಂತರ್ಮುಖವಾಗ್ತಾರೆ. ಅವರು ಅಂತರಂಗದಲ್ಲಿ ಆತ್ಮದ ಸುಖವನ್ನು ಅರಿತಾರೆ. ಅವರಿಗೆ ನಾವು ಜ್ಞಾನಿಗಳು ಮುಕ್ತರು ಅಂತ ತಿಳ್ಕೊಂಡು ಕರ್ಕೊಂಡ್ಬರ್ತಾ ಇದ್ರು. ಆದ್ರೆ ಸರ್ವೇ ಸಾಮಾನ್ಯವಾಗಿರ್ತಕ್ಕಂತಹ ಜೀವಿಗಳ ಗತಿ ಸಂಸಾರದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಅವರು ಸುಂದರವಾದ ಚಿತ್ರ ಕೊಡ್ತಾರೆ. ದುಃಖೈ ರೇತೈ ರುಪೇತಸ್ಯ ಕರ್ಮ ಬದ್ಧಸ್ಯ ದೇಹಿನಃ. ಈ ಜೀವಾತ್ಮರು ಹೊರಗೆ ದುಃಖವನ್ನೇ, ಈ ಸುಖವನ್ನೇ ಹೊರಗೆ ಹುಡುಕ್ತಾ ಇದ್ದಾರೆ. ದುಃಖಮಯವಾಗಿರ್ತಕ್ಕ ಪ್ರಪಂಚದಲ್ಲಿ ಏನು ಕಾರಣ ಅಂತ ಕೇಳಿದ್ರೆ ಕರ್ಮದಿಂದ ಬದ್ಧಿತರಾಗಿದ್ದಾರೆ. ಪ್ರತಿಯೊಬ್ಬ ಜೀವಾತ್ಮನಿಗೆ ಕರ್ಮದ ಸೂತ್ರ ನಮ್ಮ ಕೊಳ್ಳೊಳಗದ. ನೀವು ಬಾವಿಯೊಳಗೆ ನೀರು ಜಗ್ಗು ಸಲುವಾಗಿ ಒಂದು ಕೊಡ ಬಿಡ್ತೀರಿ, ಏನು ಕೊಡ ಸುಮ್ಮನೆ ಹಂಗ ಒಗದು ಬಿಡ್ತಾರೇನು? ಒಗದ್ರೆ ಅಕ್ಕಡೆ ಹೋಗ್ಬಿಡ್ತದೆ ಅದು. ಅದಕ್ಕೆ ನೀವೇನು ಮಾಡ್ತಾರೆ, ನಿಮ್ ಕೊಡ ನೀವು ಬರಬೇಕು, ಬರೋ ಕಾಲಕ್ಕೆ ನೀರು ತಗೊಂಡು ಬರಬೇಕಂತ ತಿಳ್ಕೊಂಡು ಅದಕ್ಕೆ ಬಾಯಿಗೆ ಹಗ್ಗ ಕಟ್ಟಿ ಅದನ್ನ ಬೆಳಗಡೆಯಿಂದ ಕೆಳಗ್ ಬಿಡ್ತೇವೆ. ನೀವು ಕೆಳಗೆ ಬಿಟ್ಟ ಕೆಳ ಹೊಕ್ಕದ ನೀರು ತುಂಬೋದು ಮತ್ತೆ ಜಗಿದ್ಕೊಳ್ಳೆ ಮತ್ತೆ ಹೆಂಗ್ ಬರ್ತದೆ. ಹಾಗ ಪ್ರತಿಯೊಬ್ಬ ಜೀವಿಗಳು ಕೂಡ ಕರ್ಮವೆಂಬುವಂತ ಸೂತ್ರವನ್ನು ಕಟ್ಟಿಕೊಂಡೇ ನಾವು ಎಲ್ಲಿ ಹೋದ್ರು ನಾವು ಅದು ಕಟ್ಟಿಕೊಂಡು ಹೋಗಿರ್ತೇವೆ. ಅದು ಹೆಂಗ್ ಹೇಳುತ್ತದೆ ಹಾಗೆ ನಾವೆಲ್ಲ ಅಡ್ಡಾಡಬೇಕಾಗುತ್ತೆ. ನಾವು ಸ್ವತಂತ್ರವಾಗಿ ಅಡ್ಡಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ಮಾಧೀನ ಅಂತ ಅದಕ್ಕೆ ಸುಭಾಷಿತಕಾರ ಹೇಳ್ತಾನೆ, ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಷ ಅಹಂ ಕರೋಮೀತಿ ವೃಥಾಭಿಮಾನ ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ.
ಸುಖಸ್ಯ ದುಃಖಸ್ಯ ನ ಕೋಪಿ ದಾತ.
ಯಾರಿಂದಲೇ ನಮ್ಮ ಸುಖ ಆಗಲಿ ದುಃಖ ಆಗಲಿ ಆತಂದ್ರೆ ಅವರಿಂದ ಆಯ್ತಂತ ತಿಳ್ಕೊಂತೀವಲ್ಲ, ಇದು ತಪ್ಪು ಕಲ್ಪನೆ ಅಂತಾರ. ಯಾರು ನಿಮಗೆ ಸುಖ ಕೊಡಬೇಕಾದ್ರೆ ನಿಮ್ಮ ಕರ್ಮವೇ ಕಾರಣದ. ಯಾರಾದ್ರೂ ನಿಮ್ಮ ದುಃಖ ಕೊಡಬೇಕಾದ್ರೆ ನಿಮ್ಮ ಕರ್ಮವೇ ಕಾರಣದ. ಆ ಕರ್ಮ ಮತ್ತೊಬ್ಬರ ಮುಖಾಂತರವಾಗಿ ನಿಮ್ಗೆ ಸುಖವನ್ನಾದ್ರೂ ಕೂಡ ಕೊಡ್ತದ, ದುಃಖವನ್ನಾದ್ರೂ ಕೂಡ ಕೊಡ್ತದ. ಅದಕ್ಕೆ ಪ್ರತಿಯೊಬ್ಬ ಜೀವಾತ್ಮನು ಕೂಡ ಸ್ವಕರ್ಮ ಸೂತ್ರ ಗ್ರಥಿತೋಹಿ ಲೋಕ. ಉಪಭೋಗ ಮಾಡುವಂತ ವಸ್ತುಗಳು ಎಲ್ಲೆಲ್ಲಿ ಇರ್ತವೆ ಅಲ್ಲಲ್ಲೇ ಈ ದೇಹವನ್ನ ಆ ಕರ್ಮ ಎಳ್ಕೊಂಡು ಹೋಗ್ತದೆ. ಎಲ್ಲೆ ಸುಖ ಪಡಿಬೇಕಾಗ್ಯದ, ಎಲ್ಲೆ ದುಃಖ ಪಡಿಬೇಕಾಗ್ಯದ. ಕೆಲವೊಂದು ಸಂದರ್ಭಗಳಲ್ಲಿ ಸುಖ ದುಃಖ ಕೊಡುವಂತಹ ವ್ಯಕ್ತಿಗಳು ನಾವು ಇದ್ದಲ್ಲಿಗೆ ಬರಬಹುದು, ಅಥವಾ ಅವು ಇದ್ದಲ್ಲಿ ಆದ್ರೂ ನಮ್ಮನ್ನು ಎಳ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಕರ್ಮ ಯಾವ ಸಮಯಕ್ಕೆ ಯಾವ ರೀತಿಯಾಗಿ ಸೆರೆವನ್ನು ಎಳ್ಕೊಂಡು ಹೋಗಿ ಏನು ಮಾಡುತ್ತೆ ಅನ್ನೋದು ಹೇಳಿಕ್ಕೆ ಬರುವುದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಕರ್ಮ ಬದ್ಧಸ್ಯ ದೇಹಿನಃ, ಕರ್ಮದಿಂದ ಕಟ್ಟಲ್ಪಟ್ಟಂತಹ ಈ ಜೀವಿಗಳು ಸ್ವರ್ಗೇವ ಯದಿವಾ ಭೂಮವು. ಅವರು ಸ್ವರ್ಗದಲ್ಲಿ ಹೋದ್ರೂ ಅವರಿಗೆ ಅಷ್ಟೇ ಸುಖ, ಅವರ ಭೂಮಿ ಮೇಲೆ ಇದ್ರೂ ಕೂಡ ಅವರಷ್ಟೇ ಸುಖ ಇರ್ತದೆ. ಅದಕ್ಕೆ ಕುತ್ರ ವಿಶ್ರಾಂತಿ ರಾಪ್ಯತೆ, ಇವರಿಗೆ ಸುಖದ ಲೇಸಿ ಇಲ್ಲದೆ ಇರತಕ್ಕಂಥ ಜೀವಿಗಳು ಯಾವಾಗಲೂ ಕೂಡ ದುಃಖವನ್ನೇ ಅನುಭವ ಮಾಡಿಕೊಂಡು ಇರ್ತಾ ಇರ್ತವೆ. ಇದನ್ನು ಹೇಳ್ತಾ ಪರಮಾತ್ಮ ದುಃಖದ ವಿಶೇಷವಾದ ವರ್ಣನೆ ಮಾಡ್ತಾರ. ಅವರು ಮೊದಲನೇ ದುಃಖ ಯಾವುದು ಅಂತ ಕೇಳಿದ್ರೆ ನಿಮ್ಮ ಶರೀರವೇ ಮೊದಲನೇ ದುಃಖ ಅನ್ನೋದ್ರ ಬಗ್ಗೆ ಹೇಳ್ತಾರ. ಅವರು ಮಲಕೋಶೆ ಶರೀರೇಶ್ಮಿನ್ ಮಹಾ ದುಃಖ ವಿವರ್ಧನೆ, ತಡೆದಂಕುರ ಸಂಕಾಸೆ ಕೋವಾ ಮೋದೇತ ಪಂಡಿತ. ಈ ಶರೀರ ಅಂದ್ರೆ ಏನು ಅಂದ್ರೆ ಇದಕ್ಕೆ ಮಲಕೋಶ ಅಂತ ಕರೆದರು. ಕೋಶ ಅಂದ್ರೆ ಅದೆಲ್ಲ ನಮ್ಮ ಶಿವಾನ ಹೇಳಿದ್ರು ಖಜಾನೆ ಅಂತ. ನಿಮ್ಮನೆಯೊಳಗೆ ಒಳ್ಳೆ ಒಳ್ಳೆ ಸಾಮಾನು ಇಡೋ ಸಲುವೆ ನೀವು ಗೋದ್ರೇಜ್ದು ಮತ್ತೆ ಯಾವುದೋ ಕಂಪನಿದು ತಿಜೋರಿಗಳನ್ನ ತೆಗೆದುಕೊಂಡು ಬರ್ತದೆ. ಅದರೊಳಗೆಲ್ಲ ಏನಿಡ್ತೀರಿ, ಯಾವ್ದು ಕಿಮ್ಮತ್ತಿನ ವಸ್ತು ಇರ್ತದೆ, ತಿಜೋರಿಗಿಂತಲೂ ಹೆಚ್ಚಿನ ಕಿಮ್ಮತ್ತಿನ ವಸ್ತು ಆಗಿ ಇಡೋಕೆ ಮಾತಾರ. ಕಟ್ಟಿಗೆ ಕುಳ್ಳು ಇವನ್ನ ಯಾರು ಇಡ್ತಾರೆ ಅದ್ರ ಇಡಂಗಿಲ್ಲ. ಕೆಲ ಜನರು ಇಟ್ಟಿರ್ತಾರ ತಾಟು ತಂಬಿಗೆ ಬಟ್ಟೆ ಇವನ್ನ ತಿಜೋರಾಗಿಡ್ತಾರ. ತಿಜೋರಿ ಇರಬೇಕಿರ್ತಕ್ಕಂಥ ವಸ್ತು ಬಹಳ ಕಿಮ್ಮತ್ತಿನಿರ್ಬೇಕು. ಆದ್ರೆ ನಮ್ದು ಶರೀರ ಅನ್ನುವಂತ ತಿಜೇರಿಯೊಳಗೆ ಏನು ತುಂಬ್ಯದ ಅಂದ್ರೆ ಹೇಳ್ತಾರವರು ಮಲಕೋಶ ಅಂತಾರವ್ರು. ಇದರಲ್ಲೆಲ್ಲ ನಾನಾ ಪ್ರಕಾರವಾಗಿರ್ತಕ್ಕಂಥ ಮಲಗಳೇ ತುಂಬಿಕೊಂಡಿದ್ದಾವೆ. ಆ ಮಲಗಳು ಸುಮ್ಮನೆ ಇರಂಗಿಲ್ಲ, ಅವು ಯಾವಾಗಲೂ ಯಾವುದರಂದು ದ್ವಾರದ ಮುಖಾಂತರವಾಗಿ ಹೊರಗೆ ಅವು ಸ್ರವಿಸ್ತಾನೇ ಇರ್ತ. ಅದಕ್ಕೆ ದೇಹದೊಳಗೆ ಬಲ ಎದುರದಪ್ಪ ಅಂದ್ರೆ ಮನದ್ದೇ ಬಲ. ನಿಮ್ಮ ದೇಹದಲ್ಲಿ ನೀವು ಅಭಿಮಾನ ಪಡ್ತಿರ್ತಲ್ಲ ಬಾಳ ಬಲಶಾಲಿ ಬಲಶಾಲಿ ಅಂತ ತಿಳ್ಕೊಂಡು ಆ ಬಲ ಎದುರ್ತಂದ್ರೆ ಮನದ್ದೇ ಬಲ ಅಂತ. ಈಗ ಬಹಳ ದೊಡ್ಡ ಪೈಲ್ವಾನ್ ಮನುಷ್ಯ ಅದನ್ನಂತ ತಿಳ್ಕೊ, ಅವನಿಗೆ ಏನೋ ಹೊಟ್ಟೆ ಕೆಟ್ಟೋ ಏನೋ ಆಯ್ತು, ಜಾಡಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಒಂದ್ ಸರ, ಎರಡು ಸರ, ಮೂರು ಸರ, ಹತ್ತು ಸರ, ಇಪ್ಪತ್ತು ಸರ ಆಯ್ತಪ್ಪ ಅಂದ್ರೆ ಅವ್ನು ಹೆಂಗ ಹಾಕನ? ಅವ ಮತ್ತೊಬ್ಬನ ಒಯ್ಯೋ ಮನಸ್ಸೇ ತಂಬಿಗೆ ಎತ್ತಕ್ಕ ಆಗಂಗಿಲ್ಲ, ಅವನಿಗೆ ತಂಬಿಗೆ ಎತ್ತಲಿಕ್ಕೆ ಆಗಂಗಿಲ್ಲ, ಅಲ್ಲೇ ಹಾಸಿಗೆ ಮೇಲೆ ಬಿದ್ದಲ್ಲೇ ಬಿಡುತ್ತಾನ. ಅವನಿಗೆ ಕೇಳಿ, ಯಾಕಪ್ಪ ಪೈಲ್ವಾನ್ ಮನುಷ್ಯ ಇಷ್ಟೆಲ್ಲ ಕುಸ್ತಿ ಆಡಿದ ಮನುಷ್ಯ ನಿನ್ನ ಶರೀರ ಎತ್ತಲಿಕ್ಕೆ ಆಗಾಗೋದು, ನಿನಗಿಂತಲೂ ಬಲಶಾಲಿಗಳನ್ನು ಎತ್ತೆತ್ತು ಒಗಿತಾ ಈ ದಿವಸ ನಿನ್ನ ದೇಹವು ನಿನಗೆ ಎತ್ತೊಳ್ಳಿಕ್ಕೆ ಆಗಾಗೋದು ಅಂತ ಕೇಳಿದ್ರೆ ಅವ ಏನ್ ಹೇಳ್ತಾನ? ನಮಗೆ ಹೊಟ್ಟೆ ಸರಿ ಇಲ್ರಿ, ಇವತ್ತ ಏನಾಗ್ಯದ, ದೇಹದಲ್ಲಿರ್ತಕ್ಕಂಥ ಮಲ ಎಲ್ಲ ಹೊರಹೋಗ್ಯದ ಅಷ್ಟೇ, ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಏನಾಗ್ಯದ? ನಿಮ್ಮ ದೇಹದ ಮಲ ಹೊರಗೆ ಹೋದ್ರೆ ನಿಮಗೆ ಹೇಳಕ್ ಬರಂಗಿಲ್ಲ, ತಂಬಿಗೆ ಎತ್ತುವಂತಹ ಶಕ್ತಿ ನಿಮಗೆ ಇರಂಗಿಲ್ಲ ಅಂದ ಬಳಿಕ ದೇಹದಲ್ಲಿ ಬಲ ಎದುರ್ದದ. ಗುರ್ತಾಯ್ತಲ್ಲ ಮತ್ತೆ ನಾನು ಎಲ್ಲರಿಗೂ ಅನುಭವ ಬಂದಿರತಕ್ಕಂಥ ವಿಷಯ ಇದು. ಅಂದ್ರೆ ದೇಹದಲ್ಲಿ ಮಲನೇ ಬಲ. ಮಲ ಅಂದ್ರೆ ಕೇವಲ ಇದಕ್ಕಷ್ಟೇ ಅಲ್ಲ, ನಾವು ಅನ್ನೋದು ನಿಮ್ಮ ರಕ್ತ ಮಾಂಸ ಮಜ್ಜ ರುಧಿರ ಇವೆಲ್ಲ ಇದಕ್ಕೂ ಕೂಡ ಮಲನೇ ಅಂತ ಕರೀತಾರೆ ನಾವು. ಈಗ ಒಬ್ಬ ಮನುಷ್ಯ ಬಹಳ ದಷ್ಟಪುಷ್ಟ ಆಗಿದ್ದ, ಬಹಳ ನೋಡ್ಲಿಕ್ಕೆ ಗುಂಡಾಗಿದ್ದ, ದೇಹದಲ್ಲಿ ರಕ್ತ ಮಾಂಸ ಮಜ್ಜೆ ಚೆನ್ನಾಗಿತ್ತು ಅಂದ್ರೆ ಅವನ್ ನೋಡಿದ್ರು ನಿಮ್ಗೆ ಪ್ರೀತಿ ಆಗ್ತದೆ, ಎಷ್ಟು ಹುಡುಗ ಚಲೋ ಅದ. ಅವನ ಮೈ ಮೇಲೆ ನೀವೆಲ್ಲ ಕೈಯಾಡಿಸ್ತೀರಿ, ಆನಂದ ಪಡ್ತೀರಿ. ಒಳಗೇನದ? ರಕ್ತ ಮಾಂಸ ಮಜ್ಜೆ ಇದೆ ಅದಲ್ಲ. ಅದ್ರ ಮ್ಯಾಲೆ ಪರಮಾತ್ಮ ಒಂದಿಟ್ಟು ಚಲೋ ಹೊದಿಕೆ ಹಾಕ್ಯನಂತ ತಿಳ್ಕೊಂಡು ನಾವು ಕೈಯಾಡಿಸಕ್ ಚಂದ ಅನಿಸ್ತದ. ಅಕಸ್ಮಾತ್ ಆ ಹೊದಿಕೆಗೆ ಏನಾದ್ರೂ ಒಂದಿಷ್ಟು ನೀವು ಕತ್ತರಿಸಿ ಗಾಯ ಆಯ್ತು, ಅದೇ ರಕ್ತನ ಹೊರಗೆ ಬಂತಂದ್ರೆ ನೀವು ಚಂದ ಅದ್ರ ಮೇಲೆ ಕೇಳಿಸ್ತೇನೆ ರಕ್ತದ ಮೇಲೆ, ಎಷ್ಟು ಚಲೋದಪ್ಪ ಇದು ರಕ್ತ ಅಂತ ಅದನ್ನ ಮುಟ್ಟಕ್ಕೆ ಇರಂಗಿಲ್ಲ. ಅದು ಕಾಣಂಗಿಲ್ಲ ಅಂತ ತಿಳ್ಕೊಂಡು ಮ್ಯಾಲಿನ ಹೊದಿಕೆಯನ್ನು ನಾವು ಅದಕ್ಕೆ ಬಹಳ ಚಲೋ ಅಂತೀವಿ ಅಷ್ಟೇ. ಅದಕ್ಕೆ ನೀತಿಕಾರ ಹೇಳ್ತಾರೆ ಅವರು, ಪರಮಾತ್ಮ ನಮ್ಮೆಲ್ಲರ ಮೇಲೆ ಒಂದು ದೊಡ್ಡ ಉಪಕಾರ ಮಾಡ್ಯಾನ. ಏನು ಮಾಡಿದಾನಂದ್ರೆ ಈ ಮ್ಯಾಲಿಂದ ಚರ್ಮ ಹೊಲಿಸಾನಲ್ಲ ಹೊದಿಸಾನಲ್ಲ, ಇದೇ ಒಂದು ದೊಡ್ಡ ಉಪಕಾರ ಅಂತ. ಅಕಸ್ಮಾತ್ ಈ ಚರ್ಮ ಹೊದಿಸಲಾರದು ಹಂಗ ಬಿಟ್ಟಿದ್ರೆ ಈಗ ನೀವು ಮನೆ ಕಟ್ತೀರಿ, ಗಿಲಾಯ ಮಾಡಲಾರ್ದ ಹಂಗ ಇದ್ರೆ ಹೆಂಗ ಕಾಣುತ್ತೆ ಮನೆ? ಅದ ಹಂಗ ಪರಮಾತ್ಮನಿಗೆ ಗಿಲಾಯ ಮಾಡಲಾರ್ದ ಮೇಲೆ ಬಣ್ಣಾಗಿನ ಹಚ್ಚಲಾರದು ಆಗ ಕಳಿಸಿದ್ದ ಅಂದ್ರೆ ನಿಮಗೆ ಬರೇ ನೊಣ ಹೊಡ್ಕೊಳ್ಳೋದಾಗ್ತಿದ್ರೆ, ಬರೀ ನೊಣ ಹೊಡ್ಕೊಳ್ಳಿಕ್ಕಾಗ್ತದೆ. ಶರೀರದಲ್ಲಿ ಎಲ್ಲಾದ್ರೂ ಒಂದು ಸ್ವಲ್ಪ ಜಾಗದಲ್ಲಿ ಗಾಯ ಆಯ್ತಂದ್ರೆ ನೊಣಗಳು ಬಂದು ಮುಕ್ಕಿರ್ತವೆ. ಒಂದು ಸ್ಥಾನದಲ್ಲಿ ಆಗಿರುವಂತಹ ಗಾಯದ ನೊಣಗಳನ್ನು ಹೊಡಿಬೇಕಾದ್ರೆ ನೀವು ಬೇಸತ್ತೀರಿ, ಹೋಗಿ ಡಾಕ್ಟರ್ ಹತ್ರ ಇದ್ರಿ, ಬ್ಯಾಂಡೇಜ್ ಮಾಡಿಬಿಡ್ರಿ ಅದಕ್ಕೆ ನೊಣ ಕುಂಡಿರ್ಲಾರ್ದಂಗ. ಅದಕ್ಕೆ ಹೇಳ್ತಾರವರು, ಯದಂತಹ ತದ್ ಬಹಿರ್ಭವೇ ದಂಡ ಮಾದಾಯ ಲೋಕೋಯಂ ಶುನಃ ಕಾಕಾವಶ್ಚ ವಾರಯತ್. ಸ್ವಲ್ಪ ದೇವರಿಗೆ ಉಲ್ಟಾ ಮಾಡಿದ್ದ ಅಂದ್ರೆ ಇದು ಮ್ಯಾಗಿಂದು ಒಳಗ ಒಳಗಿಂದ ಮ್ಯಾಲೆ ಇಷ್ಟ, ಹೆಚ್ಚು ಕಡಿಮೆ ಏನು ಮಾಡೋದು ಬೇಡ ಅಷ್ಟೇ. ಚರ್ಮ ಒಳಗ ಮಾಂಸ ರಕ್ತಗಳನ್ನು ಹೊರಗೆ ಅಕಸ್ಮಾತ್ ಮಾಡಿದ್ದ ಅಂದ್ರೆ ನೀವೇನ್ ಮಾಡ್ಬೇಕಾಯ್ತಪ್ಪ ಅಂದ್ರೆ ಇಡೀ ಜೀವನದಕ್ಕೆ ಒಂದೇ ಕೆಲಸ ಮಾಡ್ಬೇಕಾಗಿದ್ದೇನು? ಕೈಯಾಗ ಬಡಿ ಹಿಡ್ಕೊಂಡು ಹಚ್ಚ ಹುಚ್ಚ ಹಚ್ಚ ಹುಚ್ಚ ಇದನ್ನೇ ಮಾಡ, ಬರ್ತೀನಿ ಬೇರೆ ಕೆಲಸನೇ ಇದ್ದಿಲ್ಲ. ಯಾಕೆ ಕಾಗೆ ಬರ್ತಿದ್ದು, ನೊಣ ಬರ್ತಾವೆ, ನಾಯಿಗಳು ಬರಬಹುದು. ಅದಕ್ಕೆ ದಂಡ ಮಾದಾಯ ಲೋಕೋಯಂ ಶುನ ಕಾಕಾಂಶ ವಾರಯೇ ಅಂದ ಬಳಿಕ ಜೀವನದಕ್ಕೆ ಮತ್ತೊಂದೇನು ಕೆಲಸ? ನಿದ್ದೆ ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ, ಯಾರ ಹತ್ರ ಕುಂಡ್ರಂಗಿಲ್ಲ. ನಿಮ್ಮದೇ ರಕ್ಷಣೆ ಮಾಡ್ಲಿಕ್ಕೆ ಒಂದು ಬಡಿಗೆ ಹಿಡ್ಕೊಂಡು ನೀವು ಕುಂಡ್ರಬೇಕಾಗಿತ್ತು. ದೇವರು ಎಷ್ಟು ದೊಡ್ಡ ಉಪಕಾರ ಮಾಡ್ಯಾನ ನಿಮಗೆ, ಚರ್ಮ ಹೊದಿಕೆ ಮಾಡಿ ಎಷ್ಟು ಉಪಕಾರ ಮಾಡ್ಯಾನ ಅಂದ್ರೆ ಕಾಣಂಗಿಲ್ಲ ಆ ಸಮಯಕ್ಕೆ. ಪವಿತ್ರ ವಸ್ತುವಿನ ಸಂಪರ್ಕ ಆಯಿತು ಅಂತ ಕೇಳಿದ್ರೆ ಅಪವಿತ್ರವಾದ ವಸ್ತು ಕೂಡ ಪವಿತ್ರವಾಗ್ತದೆ. ಅದಕ್ಕೆ ದೇಹದಲ್ಲಿರುವಂತಹ ಆತ್ಮ ಅದು ಪವಿತ್ರವಾಗಿರುವಂತಹದ್ದು, ದೇಹ ಅಪವಿತ್ರವಾಗಿರುವಂತಹ ದೇಹ ಅಮಂಗಲದ ಅಪವಿತ್ರದ. ಆದ್ರೆ ಆತ್ಮದ ಸಾನ್ನಿಧ್ಯ ಇರುವುದರಿಂದ ಇದು ದೇಹ ಪವಿತ್ರವಾಗಿ ತೋರ್ತದೆ. ಎಲ್ಲಿವರೆಗೆ ದೇಹ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳು ಆತ್ಮದ ಸಂಬಂಧದಲ್ಲಿರ್ತಾವ ಅಲ್ಲಿವರೆಗೂ ಪವಿತ್ರವಾಗಿರ್ತವೆ. ಆತ್ಮದ ಸಂಬಂಧವನ್ನು ಕಳ್ಕೊಂಡು ಬಂದ್ರೆ ಇವು ಅಪವಿತ್ರ ಆಗ್ತವೆ, ಅವನ್ನು ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ. ಒಬ್ಬ ಮನುಷ್ಯನ ಕೈ ಬಹಳ ಸುಂದರವಾಗಿದೆ, ನೀವು ಆ ಕೈ ಮೇಲೆ ಬಹಳ ಸಲ ಕೈ ಆಡಿಸಿರಿ, ಏನೇನೋ ಮಾಡಿದ್ರೆ ಆ ಕೈನ ಅಕಸ್ಮಾತ್ ಆ ಕೈ ಕತ್ತರಿಸಿ ಕೆಳಗೆ ಬಿತ್ತು ಅಂದ್ರೆ ಆ ಕೈಯನ್ನು ಮುದ್ದುಕೊಡೋದು ಮುಟ್ಟೋದು ಮಾಡ್ತೇನೆ? ಅದೇ ಕೈಯೇ ಯಾವ ಕೈಯನ್ನು ಮುಟ್ಟಿ ಮೂಷಿಸಿ ಬಹಳ ಆನಂದ ಪಡ್ತಾ ಇದ್ರೆ ಅದೇ ಕೈಯೇ ಕತ್ತರಿಸಿ ಕೆಳಗೆ ಬಿದ್ದಾಗ ನೀವು ಅದನ್ನು ಮುಟ್ಲಿಕ್ಕೆ ಹೋಗಂಗಿಲ್ಲ. ಯಾಕೆ ಮುಟ್ಟಕ್ಕೆ ಹೋಗಂಗಿಲ್ಲ? ಕೈ ಅದೇ ಅದ, ಯಾಕೆ ಮುಟ್ಟಂಗಿಲ್ಲ? ಆತ್ಮದ ಸಂಬಂಧವನ್ನು ಅದು ಕಳ್ಕೊಂತು. ದೇಹದಲ್ಲಿರುವಂತಹ ಪವಿತ್ರ ಆತ್ಮದ ಸಂಬಂಧವನ್ನು ಅದು ಕಳ್ಕೊಂಡಾಗ ಅದು ಅಪವಿತ್ರ ಆಯ್ತು, ಅದನ್ನು ಮುಟ್ಲಿಕ್ಕೆ ನಾವು ಹೋಗಂಗಿಲ್ಲ. ಎಷ್ಟೇ ಅಲ್ಲ, ನೀವು ಬಿಡ್ರಿ, ನಿಮ್ ಬಾಯೊಳಗ ಉಗುಳದಲ್ಲ ಉಗುಳು, ಉಗುಳು ಪವಿತ್ರನೋ ಅಪವಿತ್ರನೋ ಹೇಳೋದು ಬಹಳ ಕಷ್ಟ. ಹಂಗ ಹೇಳಿದ್ರೆ ಹಿಂಗ ಅಂತಾರ, ಹಿಂಗ ಹೇಳಿದ್ರೆ ಹಂಗ ಅಂತಾರ, ಹೆಂಗ ಹೇಳ್ಬೇಕು? ಸುಮ್ಮನೆ ಕೊಂಡ್ರದು ಬಹಳ ಚಲೋ. ಬಾಯಿಗೆಲ್ಲ ಉಗುಳು ಪವಿತ್ರನೋ ಅಪವಿತ್ರನೋ? ನಿಮ್ ಬಾಯಾಗಿರುತ್ತಾನೆ ಪವಿತ್ರ, ಅದು ಆ ಬಾಯಿಗಿಂದ ಹೊರಗೆ ಬಂದ್ರೆ ಅಪವಿತ್ರ ಆಗ್ತದೆ. ಬಾಯಾಗಿದ್ದಾಗ ಅದು ನುಂಗೆ ನುಂಗ್ತೀರಿ, ನುಂಗೆ ನುಂಗ್ತೀರಿ, ಅಕಸ್ಮಾತ್ ನಿಮ್ ಬಾಯಿಯೊಳಗಿನ ಉಗುಳನ್ನ ನೀವು ಒಂದು ಕಲ್ಲು ಮೇಲೆ ಒಂದು ತಾಟಿನ ಮೇಲೆ ಉಗುಳಿ ಅದು ಮತ್ತೆ ತಗೊಳಂಗದಿರೇನು ನಿಮ್ಮದೇ ಅದ ಯಾಕೆ ತಗೊಳಂಗಿಲ್ಲ ಬಾಯಿಯಾಗಿದ್ರೆ ನುಂಗ್ತಿದ್ರೆ ಅದನ್ನ ಏನೋ ಅದೇನು ಕೆಟ್ಟದಿಲ್ಲ ಚಲೋನೇ ಇಲ್ಲ ಅಂತ ಅದನ್ನ ಉಗುಳಿದ್ರು ಕೂಡ ನೀವು ಹೊಳ್ಳಿ ತಗೊಳಕ್ಕಿಲ್ಲ ಯಾಕಿಲ್ಲ ಅಂದ್ರೆ ಅದು ಆತ್ಮದ ಸಂಬಂಧವನ್ನು ಕಡ್ಕೊಂತ ಅಪವಿತ್ರ ಆಗ್ಬಿಡುತ್ತೆ ಅದನ್ನ ಮುಟ್ಲಿಕ್ಕೆ ಸಾಧ್ಯ ಅಷ್ಟೆಲ್ಲ ಬಿಡ್ರಿ ನೀವು ಬಟ್ಟೆ ಹಾಕೊಂಡಿರ್ತೀರಿ ಸ್ನಾನ ಮಾಡಿದವರೆಗೆ ಮರುದಿವಸ ಸ್ನಾನ ಮಾಡುವವರೆಗೆ ಅವೇ ಬಟ್ಟೆ ಇರ್ತಾವ ಮರುದಿವಸ ಸ್ನಾನ ಮಾಡೋ ಕಾಲಕ್ಕೆ ನೀವೇನ್ ಮಾಡ್ತೀರಿ ಆ ಬಟ್ಟೆನ ಕಳೆದ ಬಚ್ಚಲಾಗಿಟ್ಟು ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕೊಂತೀರಿ ಬೇರೆ ಬಟ್ಟೆ ಹಾಕೊಂಡು ಮಡಿಯಿಂದ ನೀವು ಕುಡಿ ಹೋಗೋ ಕಾಲಕ್ಕೆ ಆ ಮೈಲಿಗೆ ಬಟ್ಟೆ ನಿಮ್ಮೂ ಬಟ್ಟೆ ಅದ ಮುಟ್ತಿರೇನ ಅವನ್ನ ಮುಟ್ಟಂಗಿಲ್ಲ ಯಾಕೆ ಮುಟ್ಟಂಗಿಲ್ಲ ಅವಕ್ಕೇನಂತೀರಿ ನೀವು ಅವ ಮೈಲಿಗೆ ಬಟ್ಟೆ ಅಂತ ಅವ ಮೈಲಿಗೆ ಯಾಕಾದು ನಿಮ್ ಮೈ ಆಗಿದ್ರೆ ಮೈಲಿ ಹಾಕಿದ್ದಿಲ್ಲ ಅವು ನಿಮ್ ಮೈಯೊಳಗಿದ್ರೆ ಮೈಲಿ ಹಾಕಿದ್ದಿಲ್ಲ ನೀವು ಎರಡು ಸ್ನಾನ ಮಾಡ್ಲಾರ ನಾವೇ ಬಟ್ಟೆ ಹಾಕೊಂಡು ಹಂಗ ಇರಿ ನೀವು ಮುಟ್ಲಕ್ಕೆ ನಡೆಸಂಗಿಲ್ಲ ಅದನ್ನ ಮೈಲಿಗೆ ಹಾಕಿದ್ದಿಲ್ಲ ಅವು ಆದರೆ ನೀವು ಸ್ನಾನ ಮಾಡೋ ಸಲ ಕಳದಲ್ಲಿ ಇಟ್ಟಿ ಅಂದ್ರೆ ಅದನ್ನ ಸ್ನಾನ ಮಾಡಿ ನೀವು ಮುಟ್ಟಂಗಿಲ್ಲ ಅವನ್ನ ನಿಮ್ಮ ಬಟ್ಟೆ ಈಗ ನೀವೇ ಕಳೆದ್ರಿ ಮುಟ್ಟಂಗಿಲ್ಲ ಯಾಕೆ ಮುಟ್ಟಂಗಿಲ್ಲ ಅವ್ರ ಮೈಲಿಗೆ ಬಟ್ಟೆ ಬಟ್ಟೆ ಮೈಲಿಗೆ ಯಾಕಾಯ್ತು ಅಂದ್ರೆ ಪವಿತ್ರವಾದ ಆತ್ಮದ ಸಂಬಂಧವನ್ನ ಅದು ಕಳ್ಕೊಂತ ತಿಳ್ಕೊಂಡು ಅದಕ್ಕೆ ನಾವು ಮೈಲಿಗೆ ಅಂತ ಕರ್ಕೊಂಡು ಬರ್ತಾ ಹಾಗೆಯೇ ದೇಹ ಎಲ್ಲಾರ್ದು ದೇಹ ಇವತ್ತ ಮಂಗಲಮಯವಾಗಿ ಕಾಣಿಸ್ತದ ಸುಂದರವಾಗಿ ಕಾಣಿಸ್ತದ ಎಲ್ಲಾರು ಸೇರಿ ನಾವು ಪ್ರೀತಿಸ್ತೀವಿ ನೋಡ್ತೀವಿ ಆನಂದ ಪಡ್ತೀವಿ ಯಾಕೆ ಅಂದ್ರೆ ಒಳಗ ಆತ್ಮ ಅದ ಅಂತ ತಿಳ್ಕೊಂಡು ಇದೆಲ್ಲವೂ ಸುಂದರವಾಗಿ ಕಾಣುತ್ತದೆ ಅದೆಲ್ಲ ಮುಚ್ಚೋಗ್ಯದ್ರ ಅದಕ್ಕೆ ಬರೆದ್ರೆ ಅವರು ಮನಕೋಶೇ ಶರೀರೇಶ್ಮಿನ್ ಆದ್ರೆ ಶರೀರದ ಬಗ್ಗೆ ತಿಳ್ಕೊಳ್ಲಿಕ್ಕೆ ಯಾಕೆ ಹೇಳ್ತಾರ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಮೊಟ್ಟ ಮೊದಲಾಗಿರ್ತಕ್ಕಂತ ಮೋಹ ಇರೋದು ಶರೀರದ ಮೇಲೆ ಈ ದೇಹದಲ್ಲಿರುವಂತಹ ಅನಾತ್ಮ ವಸ್ತುಗಳಲ್ಲಿ ಎಲ್ಲಕ್ಕೂ ಹೊರಗಿರುವಂತಹ ಅನಾತ್ಮವೇ ಈ ದೇಹ ಇದು ಇದೇ ಎಲ್ಲರಿಗೂ ಮೊಟ್ಟ ಮೊದಲು ಕಣ್ಣಿಗೆ ಕಾಣೋದು ನಾವು ವ್ಯವಹಾರ ಮಾಡಬೇಕಾದ್ರೆ ಏನ್ ಮಾಡ್ತೀವಿ ನೋಡಿ ವ್ಯವಹಾರ ಮಾಡ್ತೀವಿ ಎಲ್ಲಿ ಹೋಗಿದ್ವಿ ಅಂತ ಕೇಳಿದ್ರೆ ಕಣ್ಣೇ ನೋಡಕ್ ಹೋಗಿದ್ವಿ ಹೊರ ನೋಡಕ್ ಹೋಗಿದ್ವಿ ಏನ್ ನೋಡಿದ್ರಿ ಅವರ ಶೀಲ ಗುಣ ಇವತ್ತು ಕಾಣಂಗಿಲ್ಲ ನಿಮ್ಗ ನೀವು ನೋಡೋದು ಏನ್ ನೋಡೋದು ಮೊಟ್ಟ ಮೊದಲಕ್ಕ ಶರೀರ ನೋಡೋದು ಅಥವಾ ಅವ್ರ ಮನಿ ಹೆಂಗದ ಮನೆಯ ದುಡ್ಡು ಎಷ್ಟದ ಎಷ್ಟು ಕೊಡ್ಬೋದು ಇದನ್ನೇ ನೋಡ್ತೀರಿ ಬಾಹ್ಯವಾಗಿ ಅದರ ಒಳಗಿರುವಂತ ಸಂಸ್ಕಾರ ಏನದವೆ ಅದು ಮನಸ್ಸು ಹಂಗದ ಅದು ಈಗ ತಿಳಿಯಂಗಿಲ್ಲ ನಿಮಗೆ ನಾಳೆ ಅವ್ರು ಬಂದ ಮೇಲೆ ಗುರ್ತಕ್ಕದಷ್ಟೇ ಅವ್ರ ಮನೆ ನೀವರು ಹೋಗಲಿ ನಿಮ್ ಮನೆಗೆ ಅವರು ಹೋಗಲಿ ಎರಡು ಸಂಭವ ಅದ ಅದಕ್ಕೆ ಸಾಮಾನ್ಯವಾಗಿ ಮನುಷ್ಯನ ದೃಷ್ಟಿ ಬಾಹ್ಯವಾಗಿರ್ತದ ಅದು ದೇಹಾತ್ಮ ಬುದ್ಧಿ ಇರ್ತದೆ ಪ್ರತಿಯೊಬ್ಬ ಮನುಷ್ಯನ ಕೇಳಿ ನೀ ಯಾರಪ್ಪ ಅಂದ್ರೆ ಯಾಕೆ ನಾ ಕಾಣಂಗಿಲ್ಲ ನಿನಗಂತನ ಕಣಿಗೇನು ಕಾಣಿಸ್ತಾವಿಲ್ಲ ಇಷ್ಟು ಉದ್ದ ಇಟ್ಟು ದಪ್ಪ ಇಟ್ಟು ಅಗಲ ಇದ್ರೆ ಮತ್ತ ಯಾರಂತ ಕೇಳ್ತೀಯಲ್ಲ ನೀನು ಅಂದಾಗ ಪ್ರತಿಯೊಬ್ಬ ಜೀವಾತ್ಮನು ಅವನಿಗೇನು ಜ್ಞಾನ ಆಗದೇ ಇರುವಂತಹ ಸಾಮಾನ್ಯ ವ್ಯಕ್ತಿ ನೀವು ಕೇಳಿದ್ರೆ ಕೂಡ ಅವನು ಏನಂತಾರಪ್ಪ ಅಂದ್ರೆ ಇದು ದೇಹ ಇದೇ ನಾನು ಅಂತಕ್ಕಂಥ ಬುದ್ಧಿ ಇರುತ್ತದೆ ಅದಕ್ಕೆ ಆತ್ಮಬುದ್ಧಿಯನ್ನು ಮಾಡಿಕೊಳ್ಬೇಕಾದ್ರೆ ದೇಹದಲ್ಲಿ ಅನಾತ್ಮ ಬುದ್ಧಿ ಆಗಲಾರದ ಮನುಷ್ಯ ದೇಹದಲ್ಲಿ ಆತ್ಮಬುದ್ಧಿಯನ್ನು ಬಿಡಂಗಿಲ್ಲ ಅದಕ್ಕೆ ದೇಹದ ಸ್ವರೂಪ ಹೆಂಗದ ಮನಕೋಶ ಅಂತಾರೆ ಅನೇಕ ಮನಗಳು ಇದರೊಳಗೆ ತುಂಬಿಕೊಂಡಿದ್ದಾರೆ ಆದ್ರೆ ಪರಮಾತ್ಮನ ಮ್ಯಾಲ ಸುಂದರವಾದ ಬದುಕಿ ಹಾಕ್ಯಾನಂತ ತಿಳ್ಕೊಂಡು ಆ ಬದುಕಿ ಇರೋದ್ರಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ ಹೊರತಾಗಿ ಬದುಕಿ ಅಕಸ್ಮಾತ್ ಏನಾರು ಆಯ್ತು ಅಂದ್ರೆ ಯಾರನ್ನ ಯಾರು ಪ್ರೀತಿ ಮಾಡಂಗೆ ಅಕಸ್ಮಾತ್ ಒಬ್ಬ ಮನುಷ್ಯನನ್ನ ನೀವು ಯಾರಾದ್ರೂ ಬಹಳ ಪ್ರೀತಿಸ್ತಕ್ಕಂಥ ವ್ಯಕ್ತಿಗೆ ಮೈ ತುಂಬ ಹುಣ್ಣಾಯ್ತು ಅಂತ ತಿಳ್ಕೊ ಮೈಯೆಲ್ಲ ಹುಣ್ಣಾಗಿ ಕೇವ ರಕ್ತ ಎಲ್ಲ ಸೋರ್ಲಕ್ಕಪ್ಪ ಅಂದ್ರೆ ಅವನೇನು ಪ್ರೀತಿ ಮಾಡ್ತಾರೆ ನೀವು ಅದು ಆಗೋಕ್ಕಿಂತಲೂ ಮೊದಲ ಸುಂದರವಾಗಿದ್ದಾಗ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರಿ ಪರಂತ ಯಾವಾಗ ಒಳಗಿನ ಹೊಲಸು ಎದ್ದು ಕಾಣಕತ್ತೆ ಅವಾಗ ನಿಮ್ಗೆ ವೈರಾಗ್ಯ ಬರಕ್ ಚಾಲು ಒಂದು ಬಹಳ ಸುಂದರವಾದ ದೃಷ್ಟಾಂತ ಬರ್ತದ ಒಂದು ಊರಿನೊಳಗೆ ಒಬ್ಬ ಹೆಣ್ಮಗಳು ಬಾಲ್ಯದಲ್ಲೇನೆ ವಿಧವೆಯಾಗಿರ್ತಕ್ಕಂಥ ಹೆಣ್ಮಗಳಾಕೆ
ನೋಡ್ಲಿಕ್ಕೆ ಬಹಳಷ್ಟು ಸ್ಫುರದ್ರೂಪಿಯಾಗಿರುವಂತಹ ಹೆಣ್ಮಗಳು. ಮನೆಯಲ್ಲಿ ಮತ್ತೆ ಯಾರಿಲ್ಲ, ತನ್ನ ಪಾಡಿಗೆ ತಾನೇ ಏನೋ ತನ್ನ ಉಪಜೀವನ ಸಾಗಿಸುವಂತ ಕಾಲ ಕಳೀತಾ ಇದ್ಲಂತ. ಆ ಸಮಯಕ್ಕೆ ಒಬ್ರು ಯಾರೋ ಕಾಮುಕ ವ್ಯಕ್ತಿಯ ಕುದೃಷ್ಟಿ ಆ ಹೆಣ್ಮಗಳ ಮೇಲೆ ಬಿತ್ತು. ಅವಾಗ ಹೇಗಾದ್ರೂ ಮಾಡಿ ಆ ದೇಹವನ್ನು ಉಪಭೋಗ ಮಾಡಬೇಕನ್ನುವಂತ ಇಚ್ಛೆ ಅವನಲ್ಲಿ ಆದಾಗ
ಸೋದ, ಮನೆಯಲ್ಲಿ ಮಾತಾಡಿದ, ಮರದಿ ಸೋದ, ಈಗ ಸಂಬಂಧವನ್ನು ಬೆಳೆಸಿ ಆನಂತರ ತನ್ನ ಇಚ್ಛೆಯನ್ನ ಆಕೆ ಎದುರಿಗೆ ಇಡ್ತಾ ಇದ್ದ. ಆ ಹೆಣ್ಮಗಳು ಬಹಳಷ್ಟು ಧರ್ಮವಂತ ಹೆಣ್ಮಗಳಿದ್ದ. ಅದಕ್ಕೆ ಈ ಧರ್ಮವನ್ನು ಹೇಗೆ ಕಾಪಾಡಿಕೋಬೇಕು, ನನ್ನಲ್ಲಂತೂ ಇವನಿಂದ ಉಳ್ಕೊಳ್ಳುವ ಶಕ್ತಿ ಇಲ್ಲ, ನನ್ನ ರಕ್ಷಣೆ ಮಾಡತಕ್ಕಂಥವ್ರು ಯಾರು ಇಲ್ಲ, ತಂದಾಗ ಹೇಗೆ ಮಾಡಬೇಕಂತ ತಿಳ್ಕೊಂಡು ಆಕೆ ಬಹಳಷ್ಟು ವಿಚಾರ ಮಾಡಿ ಆಕೆ ಹೇಳಿದ್ಲು, ಏನ್ ಅಡ್ಡಿಲ್ಲ, ನಾಳೆಗೆ ನೀವು ಬರ್ರಿ ಅಂತ ತಿಳ್ಕೊಂಡು ಹೇಳಿದ್ಲು. ಆಕೆ ಇವನಿಗೆ ಬಹಳ ಸಂತೋಷ ಆಯ್ತು, ಅಂತ ನಾಳೆಗೆ ನನಗೆ ಆಮಂತ್ರಣ ಅಂತ ತಿಳ್ಕೊ. ಅವತ್ತು ರಾತ್ರಿ ಏನ್ ಮಾಡಿಲ್ಲ ಅಂದ್ರೆ ಈ ಜುಲಾಬಿನ ಉಳಿಗಳನ್ನ ಸಾಕಷ್ಟು ತಗೊಂಡ್ಬಿಟ್ಲಾಕೆ ಹೊಟ್ಟೆ ಜಾಡಿಸುವಂತ. ಅವಾಗ ಮುಂಜಾನೆ ಹಿಡ್ಕೊಂಡು ಸಂಜೆ ತನ ಒಟ್ಟು ಹಂಗ ಒಟ್ಟು ಜಾಡಿಸಿದ್ದೆ. ಎಷ್ಟು ಆಕೆಗೆ ಹೊಟ್ಟೆ ಜಾಡಿಸ್ತು ಅಂತ ಕೇಳಿದ್ರ ದೇಹದಲ್ಲಿರ್ತಕ್ಕಂಥ ಏನ್ ಮಲ ಇತ್ತು ಅದೆಲ್ಲಾನು ಹೋಯಿತು. ಕೊನೆಗೆ ಕೇವಲ ರಕ್ತನ ಕೂಡ ಭೇದಿಯಾಗುವಂತ ಅಷ್ಟು ತೀಕ್ಷ್ಣವಾಗಿರ್ತಕ್ಕಂಥ ಔಷಧವನ್ನು ಸೇವನೆ ಮಾಡಿದ. ಆಕೆ ಒಂದು ಯುಕ್ತಿ ಏನ್ ಮಾಡಿದ್ರೆ ಹಿತ್ತಲದೊಳಗೆ ಒಂದು ಮಣ್ಣಿನ ಗಡಿಗೆಯನ್ನ ಉಗುದಿಟ್ಟು ಆ ಶೌಚಕ್ರ ಎಲ್ಲ ಅದರಲ್ಲೇ ಮಾಡಿದ್ದು. ರಾತ್ರಿ ಸಮಯಕ್ಕೆ ಆತ ಬಂದ. ಆತ ಬಂದಾಗ ಈಕೆ ಹೊರಸಿನ ಮೇಲೆ ಮಲಿಕೊಂಡಿದ, ಗಲ್ಲೆಗಳೆಲ್ಲ ಒಳಭಾಗ, ಕಣ್ಣೆಲ್ಲ ಒಳಭಾಗ, ಒಂಥರ ಆಗಿ ವಿಕೃತ ದೇಹದಲ್ಲಿ ಮಲ್ಕೊಂಡಿದ್ಲಾಗ. ಅದನ್ನ ನೋಡಿಕೊಂಡು ಆಶ್ಚರ್ಯ ಆಯ್ತು. ನಿನ್ನೆ ನೋಡಿದಾಗ ಇಟ್ಟು ಸುಂದರವಾದ ಹೆಣ್ಮಗಳು ಇವತ್ತಾಕೆ ಹೆಂಗಾದ್ಲು? ಅವಾಗ ಅಮ್ಮ ಆಕೆ ಪ್ರಶ್ನೆ ಮಾಡಿದಂತ, ತುಮಾರಾಮ ರೂಪ ಕಹಾ ಗಯಾ ಅಂದ, ನಿನ್ನ ಸೌಂದರ್ಯ ಎಲ್ಲಿ ಹೋಯ್ತು? ಅವಾಗ ಆ ಕೇಳಿದಂತ, ರೂಪ ನಾದಮೇ ದೇಖಲು, ನನ್ನ ರೂಪ ಎಲ್ಲದಂದ ಅಲ್ಲಿ ಗೆಳೆಯ ಹಾಕಿಟ್ಟೇನೆ, ಅಲ್ಲಿ ಹೋಗಿ ನೋಡು ಅಂತ ಹೇಳ್ತ. ಅವಾಗ ಅವನಿಗೆ ಹೇಸಿಗೆ ಬಂದು ತನ್ನಲ್ಲಿ ಬಂದಿರತಕ್ಕಂತಹ ಏನ್ ಅಧರ್ಮ ಪ್ರವೃತ್ತಿ ಇತ್ತಲ್ಲ ಅದರಿಂದ ವಿರಕ್ತನಾಗಿ ಆತ ತೆರಳಿದ ಅನ್ನುವಂತ ಕಥೆಯನ್ನು ಬರೀತ. ಅದಕ್ಕೆ ಶರೀರ ಅಂದ್ರೆ ಏನು ಅಂದ್ರೆ ಮಲಕೋಶ. ಅದಕ್ಕೆ ಆಚಾರ ನಮ್ಗೆ ಯಾಕೆ ಮಾತನ್ನು ಒತ್ತಿ ಒತ್ತಿ ಹೇಳ್ತಾರ ಅಂತ ಕೇಳಿದ್ರೆ, ದೇಹದ ಮೇಲೆ ಪ್ರೀತಿ ಮಾಡಬೇಡ ಅಂತ ಅರ್ಥಲ್ಲ. ದೇಹವನ್ನು ಉಣಿಸೋ ತಿನ್ನಿಸೋ ಬೆಳೆಸೋ ಏನ್ ಬೇಕಾದೆಲ್ಲ ಮಾಡ, ಪರಂತು ದೇಹವೇ ನಾನನ್ನುವಂತ ಭಾವ ನಿಮ್ಮಲ್ಲಿ ಸ್ಥಿರವಾಗಿರಬಾರದು. ಆ ದೇಹದಿಂದ ವಿರಕ್ತಿ ಭಾವನಾ ಬರಬೇಕು ಅನ್ನೋ ಸಲುವಾಗಿ ಒಳಗಿರುವಂತಹ ವಸ್ತುಗಳನ್ನು ಪರಿಜ್ಞಾನ ಮಾಡಿಕೊಡ್ತಾರು. ಮಲಕೋಶೆ ಶರೀರೇಸ್ಮಿನ್, ಮತ್ತೆ ಹೇಗಿದೆ ಅಂದ್ರೆ ಮಹಾ ದುಃಖ ವಿವರ್ತನೆ. ದೇಹ ಯಾರು ಧರಿಸಿಕೊಂಡು ಬಂದರೆ ನಮಗೆ ದುಃಖ ಬೇಡ ಅಂದ್ರೆ ಅದು ಬಿಡಕ್ ಸಾಧ್ಯಲ್ಲ. ಅದಕ್ಕೆ ನ್ಯಾಯಶಾಸ್ತ್ರದಲ್ಲಿ ಬೆಳೆದವರು 21 ದುಃಖವನ್ನು ಅವರು ಮಾಡಿದ್ದಾರೆ. ಅದರಲ್ಲಿ ಶರೀರಕ್ಕೂ ಕೂಡ ಒಂದು ದುಃಖ ಅಂತ ಕರೆದಾರ ಅವರು. ಅದಕ್ಕೆ ದುಃಖಮಯವಾಗಿರುವಂತ ಶರೀರ ಅಂತಂದಾಗ ಆ ಶರೀರ ಹಿಡ್ಕೊಂಡು ಬಳಿಕ ನಾವು ದುಃಖದಿಂದ ಸಂಪೂರ್ಣವಾಗಿ ಮುಕ್ತರಾಗ್ತೀವಿ ಅಂದ್ರೆ ಮುಕ್ತರಾಗಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಶರೀರ ಅಂದ್ರೆ ಮಹಾ ದುಃಖ ವಿವರ್ತನೆ. ಮತ್ತೆ ಹೇಗಿದೆ ಅಂದ್ರೆ ತಡಿದಂಕುರ ಸಂಕಾಸೆ. ತಡಿದಂಕುರ ಅಂದ್ರೆ ತಡಿತಂದ್ರೆ ಮಿಂಚು, ಆಕಾಶದಲ್ಲಿ ಮಿಂಚ್ತಾವಲ್ಲ ಕೋಲ್ ಮಿಂಚುಗಳು, ಆ ಮಿಂಚಿರುವಂತ ಮಿಂಚು ಆಕಾಶದಲ್ಲಿ ಎಷ್ಟೊತ್ತಿರ್ತದ? ಒಂದು ಕ್ಷಣ. ನೀವು ನೋಡುವಾಗಿನ ಮತ್ತದ ಕತ್ತಲೆಯಾಗಿಬಿಡ್ತದ. ಹಾಗೆ ಆಕಾಶದಲ್ಲಿ ಮಿಂಚಿರುವಂತಹ ಕೋಲ್ ಮಿಂಚು ಒಂದು ಕ್ಷಣ ಮಿಂಚು ಅದು ಹೋಗಿಬಿಡ್ತದೆ. ಹಾಗ ದೇಹನು ಕೂಡ ಇದು ಯಾವಾಗ ಹೋಗ್ತದೆ ಅನ್ನುವಂತಹದ್ರ ಬಗ್ಗೆ ನಮಗೆ ನಿಶ್ಚಿತವಾಗಿರ್ತಕ್ಕಂಥ ಜ್ಞಾನ ಇಲ್ಲ. ಅದಕ್ಕೆ ನೀರ ಮೇಲಿನ ಗುರುಳಿ ನಿಜವಲ್ಲ ಅನ್ನುವಂಥ ಮಾತನ್ನು ಕೂಡ ಅನೇಕ ಸಂತ ಹೇಳ್ಕೊಂಡ್ಬರ್ತಾರೆ. ನೀರಿನ ಮೇಲೆ ಗುಳಿಗಳು ಬಹಳ ಸುಂದರವಾಗಿ ಹೋಗ್ತಿರ್ತಾವ, ಬಹಳ ಚಂದ ಕಾಣಿಸ್ತಿರ್ತಾವ, ಹೋಗ್ತಿರ್ತಪ್ಪ ಅಂತ ಯಾವಾಗ ಹೊಡಿತಾವ ಹೇಳಕ್ಕೆ ಬರಂಗಿಲ್ಲ.
ತಿಳಿಸಿಕೊಡ್ತಾರೆ, ಶರೀರ ಅಶಾಶ್ವತ, ಶರೀರ ಅಪವಿತ್ರ, ಶರೀರ ದುಃಖ ರೂಪ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಈ ಶರೀರವನ್ನ ಬಿಡೋದ್ರೊಳಗಾಗಿ ನೀನು ಏನು ಮಾಡಿಕೋಬೇಕಾಗಿದೆ ಅನ್ನುವಂತಹದ್ದು ಮುಖ್ಯವಾದ ತತ್ವವನ್ನು ತಿಳಿಸುವ ಸಲುವಾಗಿನ ಶರೀರದ ಅಸ್ಥಿರತೆ ಬಗ್ಗೆ ಹೇಳ್ತಾರೆ. ನೀವು ಅನ್ಬೋದು ಏನ್ರ, ಅದನ್ನು 100 ವರ್ಷ ಇರ್ತೀವಲ್ಲ, ಆಯುರ್ವರ್ಷ ಶತಂ ಋಣಾಂ ಪರಿಮಿತಂ, ಕಲಿಯುವುದಾಗ 100 ವರ್ಷ ಆಯುಷ್ಯದ, ನಾವಿನ್ನು ಸಣ್ಣವರಿದೀವಿ, ಇನ್ನು ಅದು ಆಗಿಲ್ಲ ಇದು ಆಗಿಲ್ಲ, ಈಗ ಯಾಕಿದೆ ನಾವು ಮಾಡಬೇಕು, ಅದು ಇದು ಆಗುತ್ತಾರೆ ನೀ ಇರ್ತೀಯ ಅನ್ನೋದು ಏನು ಭರವಸೆ ಅದ. ಅದಕ್ಕೆ ಬೈತಾರರು ತಳೆವುದೇ ಮಾಡುವುದಾಗುವುದು. ಈ ಮನುಷ್ಯ ಜನ್ಮಕ್ಕೆ ಬಂದ ಬಳಿಕ ಮೊಟ್ಟ ಮೊದಲು ಮಾಡುವಂತಹ ಕೆಲಸ ಯಾವುದಪ್ಪ ಅಂದ್ರೆ ಭವಹರಣ ಅಂತ ನಿಜಗೊಂಡ್ರು. ತಡೆಯುವುದೇ ಮಾಡುವುದಾಗುವುದು, ಎಲ್ಲಕ್ಕೂ ಮೊಟ್ಟ ಮೊದಲ ತಡ ಮಾಡಲಾರ್ದಂಗೆ ಅತ್ಯಂತ ಶೀಘ್ರವಾಗಿ ಮಾಡುವಂತಹ ಕೆಲಸ ಯಾವುದು ಅಂದ್ರೆ ಭವಹರಣ. ಈ ಜನ್ಮ ಮರಣಗಳನ್ನು ದೂರ ಮಾಡಿಕೊಳ್ತಕ್ಕಂತ ಆತ್ಮಜ್ಞಾನವನ್ನ, ಪರಮಾತ್ಮ ಜ್ಞಾನವನ್ನು ಮೊಟ್ಟ ಮೊದಲು ಮಾಡಿಕೊಡಿ, ಆಮೇಲೆ ಏನು ಬೇಕಾದ್ ಮಾಡ್ರಿ ಅಂತ. ನಾವೇನಂತೀವಿ ಅದನ್ನ ಲಾಸ್ಟ್ ಮಾಡ್ತೀವಿ ಅಂತ, ಫಸ್ಟ್ ಎಲ್ಲ ಇವನ್ನೇ ಮಾಡೋನು, ಇದೆಲ್ಲ ಮಾಡಿ ಆಮೇಲೆ ಲಾಸ್ಟ್, ಆಮೇಲೆ ಅದನ್ನು ಮಾಡೋಣ. ಯಾಕೆ ಹಂಗೆ ನಮ್ದು ಬುದ್ಧಿ ಆಯಿತು ಅಂತ ಕೇಳಿದ್ರೆ, ಅನೇಕ ಶಾಸ್ತ್ರದಲ್ಲಿ ಹೇಳ್ತಾರ, ಅಂತ್ಯ ಕಾಲೇಚ ಮಾಮೇವ ಸ್ಮರಣ್ ಮುಕ್ತವಾ ಕಲೇವರಂ. ಜೀವಾತ್ಮ ಈ ದೇಹವನ್ನು ಬಿಡ್ತಾರಲ್ಲ, ಆ ಸಮಯ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಮಯ ಅಂತ. ಅದಕ್ಕೆ ನಮ್ಮ ಜೀವನದೊಳಗೆ ಈ ದೇಹದೊಳಗೆ ಜೀವಾತ್ಮ ಬರುವಂತಹದ್ದು ಅಥವಾ ಈ ಜೀವದ ಜನ್ಮದ ಸಮಯ ಅದು ಬಹಳ ಮುಖ್ಯ. ಈ ದೇಹವನ್ನು ಜೀವ ಬಿಟ್ಟು ಹೋಗುವಂತಹ ಸಮಯನೂ ಕೂಡ ಬಹಳ ಮುಖ್ಯ. ಅದಕ್ಕೆ ನಾವು ಎರಡೂ ಟೈಮ್ ಹಚ್ಚಿಕೊಂಡಿಡ್ತೀರಿ. ಜ್ಯೋತಿಷಿಗರ ಹತ್ರ ಕೇಳ್ತಾರೆ, ನಮ್ಮ ಮಗು ಹುಟ್ಟಿದ ಸಮಯ ಹೇಗದ, ಅಥವಾ ನಮ್ಮ ತಂದೆ ತೀರ್ಕೊಂಡಿರ್ತಕ್ಕಂಥ ಟೈಮ್ ಹೆಂಗದ. ಜನ್ಮದ ಸಮಯ ಮತ್ತು ಮರಣದ ಸಮಯ ಇವು ಬಹಳ ಮುಖ್ಯವಾಗಿರುವಂಥವು. ಈಗಂತೂ ಜನ್ಮ ಆಗೇ ಬಿಟ್ಟದಲ್ಲಿ ಏನ್ ಮಾಡಕ್ ಸಾಧ್ಯ, ಕುಮೂರ್ತದಲ್ಲೋ ಸುಮ್ಮೂರ್ತದಲ್ಲೋ ಹಂಗೋ ಆಗಿಬಿಟ್ಟದಲ್ಲಿ, ಈಗ ಏನು ಮಾಡಕ್ ಬರಂಗಿಲ್ಲ. ಆದ್ರೆ ಒಂದು ಮಾತ್ರ ನಿಮ್ಮ ಕೈಯೊಳಗ, ಜನ್ಮಂತೂ ಮುಗಿದೋಗ್ಯದ. ಒಳ್ಳೆ ಸಮಯದಲ್ಲಿ ಹುಟ್ಟಬೇಕು ಅಂತ ಇಚ್ಛಾ ಇದ್ರೆ ಕೂಡ ಈಗಂತೂ ಸಾಧ್ಯ, ಹುಟ್ಟಿಬಿಟ್ಟರೆ. ಆದ್ರೆ ಒಳ್ಳೆ ಸಮಯದಲ್ಲೇ ಸಾಯಬೇಕು ಅನ್ನೋದಲ್ಲ, ಅದು ನಿಮ್ಮ ಕೈಯಾಗ. ಅಂದ್ರೇನು ಪಂಚಾಂಗದ ಮುಹೂರ್ತ ನೋಡಿ, ಏನ್ ಊರಿಗೆಲ್ಲ ಹಾಕೊಂಡು ಸಾಯ ಅಂತೀರೇನ್ರಿ? ಅದು ಅಲ್ಲ. ಅಂದ್ರೆ ಈ ದೇಹವನ್ನು ಜೀವಾತ್ಮ ಬಿಡುವಂತ ಸಮಯ ಬಹಳ ಮುಖ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಸಮಯದೊಳಗೆ ಈ ಸಂಸಾರದಲ್ಲಿ 50, 60, 70 ವರ್ಷ ಜೀವನ ಕಳೆದಿರ್ತಕ್ಕಂಥ ಜೀವಾತ್ಮನಲ್ಲಿ ಮನಸ್ಸಿನೊಳಗೆ ಅನೇಕ ರಾಗ, ದ್ವೇಷ, ಅಭಿನಿವೇಶ ಎಲ್ಲ ತುಂಬಿಕೊಂಡಿರ್ತಾರೆ. ಅದಕ್ಕೆ ದೇಹವನ್ನು ಬಿಡುವಂತ ಸಮಯ ಬಂದಾಗ ಅವೆಲ್ಲವನ್ನೂ ಕೂಡ ಕಳ್ಕೋಬೇಕು. ಕಳ್ಕೊಂಡು ಮತ್ತೆ ಶುದ್ಧವಾಗಿರುವಂತಹ ಮನಸ್ಸಿನಿಂದ ನಾವು ಅಕಸ್ಮಾತ್ ದೇಹವನ್ನು ಬಿಟ್ಟರೆ ಅದು ನಮ್ಮ ಸದ್ಗತಿಯಾಗ್ತದೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಅಂತ್ಯಕಾಲದೊಳಗೆ ನನ್ನನ್ನೇ ಸ್ಮರಣ ಮಾಡ್ತಾ ದೇಹವನ್ನು ತ್ಯಾಗ ಮಾಡಿದ್ರೆ ನನ್ನನ್ನೇ ಹೊಂತಾ ಇದ್ದಾರೆ. ನಾವೇ ತಿಳ್ಕೊಂಡ್ವಿ ಹಂಗಾರ ಕಡೆಗೆ ಮಾಡಿದ್ರೆ ಹತ್ಬೇಡ್ರಿ. ಯಾಕಂದ್ರೆ ಕಡೆಗೆ ಮಾಡಿದ್ರೆ ದೇವರು ನಮ್ಮನ್ನು ಪಡಿತಾರ ಅಂದ್ರೆ, ದೇವರು ನಾವು ಪಡಿತೀವಂದ್ರೆ ಮತ್ತೆ ಮೊದಲಿಂದ ಮಾಡೇನು ಉಪಯೋಗ? ಅಂತ್ಯಕಾಲದೊಳಗೆ ದೇವರ ನಾಮ ನಿಮ್ಮ ನಾಲಿಗೆಯಲ್ಲಿ ಬರಬೇಕಂದ್ರೆ ಅದು ಸುಮ್ಮನೆ ಬರಂಗಿಲ್ಲ. ಅದಕ್ಕೆ ತುಳಸಿದಾಸ ಹೇಳ್ತಾರೆ ಅವರು, ಜನಮ ಜನಮ ಮುನಿ ಯತನ ಕರಾಹಿ ಅಂತರಾಮ ಕಹಿ ಆವತ ನಾಹಿ ಅಂತ. ಎಷ್ಟೋ ಜನರು ಜನ್ಮ ಜನ್ಮ ತಪಸ್ಸು ಮಾಡಿದ್ರು ಕೂಡ ಈ ದೇಹವನ್ನು ತ್ಯಾಗ ಮಾಡೋ ಕಾಲಕ್ಕೆ ಎಷ್ಟೋ ಜನರು ತಪ್ಪಿ ದೇವರನ್ನು ಮರೆತಿರುವಂತಹ ಘಟನೆಗಳಾದವೆ. ಮತ್ತೆ ನೀ ಯಾವಾಗಲೂ ಸಂಸಾರದ್ದೇ ಚಿಂತನೆ ಮಾಡಿರ್ತಕ್ಕಂಥ ನೀನು ಕಡೆಗೆ ದೇವರ ನೆನೆಸ್ತಿ ಅಂದ್ರೆ ಅದು ಎಂದೆಂದು ಆಗದೆ ಇರುವಂತ. ಅದಕ್ಕೆ ದೇಹದ ಪ್ರಾಣದ ಅಸ್ಥಿರತೆಯನ್ನು ಅರಿತುಕೊಂಡು ಏನು ಮೊದಲಿದ್ದನೇ ಮಾಡಂತಾರ. ಒಮ್ಮೆಲೆ ಅವಾಗ ಮಾಡ್ತಾರಂದ್ರೆ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಅಂತಿಮ ಸಮಯ ಬಹಳ ಮುಖ್ಯ. ಈ ನೀವು ಸ್ಟುಡಿಯೋಕ್ಕೆ ಫೋಟೋ ತೆಗೆಸ್ಕೊಳ್ಳಕ್ ಹೋಗ್ತೀರಿ, ಮನೆಯೊಳಗೆಲ್ಲ ಅಲಂಕಾರ ಆಗಿ ಚಲೋ ಆಗಿ ಎಲ್ಲ ಬಟ್ಟೆ ಬರಿ ಎಲ್ಲ ಚಂದ ಒಟ್ಟುಕೊಂಡು ಅವ ನಿಮ್ಮ ಸ್ಟೂಲ್ ಮೇಲೆ ಕುರ್ಚಿ ಮೇಲೆ ಕುಂಡ್ರಸ್ತಾರ, ಅವ ಕ್ಯಾಮರಾ ಮುಂದೆ ಹಿಡ್ಕೊಂಡು ನಿಲ್ತಾನೆ, ಆಮೇಲೆ ನಿಮಗೆ ಹೇಳ್ತಾನೆ, ರೆಡಿ ಕೊಡ್ತಾನ, ರೆಡಿ ಆಗಿರ್ರಿ ಹೇಳಿ, ಮತ್ತ ಒಂದು ಎರಡು ಮೂರು ಅಂತ ತಿಳ್ಕೊಂಡು ಅಂಕಿ ಹೇಳಿ ಅವ ಕ್ಲಿಕ್ ಮಾಡ್ತಾನ. ಅವ ಹೊಡಿ ಕಾಲು ಕಳಿಸ್ಬಂದು ಕಾಳು ಮುಚ್ಕೊಂಡ್ಬಿಟ್ರ. ಮೊದಲೆಲ್ಲ ಸರಿಯಾಗಿ ಕೂತ್ಕೊಂಡಿದ್ರಿ, ಕಣ್ ಕರ್ಕೊಂಡು ಹೊಡಿತಾನ ಹೊಡಿತಾನ ಅಂತ ಕೂತ್ಕೊಂಡಿದ್ರಿ, ಆ ಹೊಡಿ ಕಾಲು ಕಣ್ಣು ಮುಚ್ಚಿಬಿಟ್ರಿ. ಅವ ನಿಮ್ ಫೋಟೋ ಹೆಂಗ್ ಬರ್ತಾನ? ಕೊಟ್ಟು ಫೋಟೋನು ಬರ್ತಾನ, ಕಣ್ಣು ಮುಚ್ಚಿದ ಬರ್ತಾನ. ಅವ ತೊಳಿಸಿಕೊಂಡು ಪ್ರಿಂಟ್ ಮಾಡಿ ನಿಮ್ ಫೋಟೋ ನಿಮ್ ಕೈಯಾಗ ಕೊಟ್ಟ, ಅವನು ಕೂಡ ಜನ ತೆಗಿತಾನೆ. ಏನೋ ಹೆಂಗಾರು ಫೋಟೋ ತೆಗೆದ್ನೇನು, ಕಣ್ಣು ಮುಚ್ಚಿ ತೆಗೆದಿಯಲ್ಲ ಅವ ಅಂತ. ಕಣ್ಣು ಮುಚ್ಚಿದವ್ರು ನೀವು. ಪರಂತು ಆ ಸಮಯ ಬಹಳ ಮುಖ್ಯ. ಯಾವ ಸಮಯಕ್ಕೆ ಕ್ಯಾಮ್ರಾ ನಿಮ್ಮ ಚಿತ್ರವನ್ನ ಗ್ರಹಣ ಮಾಡ್ತದ ಆ ಸಮಯ ಬಹಳ ಮುಖ್ಯ ಇರ್ತದ. ಅವ ನೀವು ಸರಿಯಾಗಿ ಕುಂತಿದ್ರೆ ನಿಮ್ಮ ಚಿತ್ರ ಸರಿಯಾಗಿ ಬರ್ತದ, ಅವ ಸರಿಯಾಗಿ ಕುಂಡ್ರದ ಹೋದ್ರೆ ನಿಮ್ಮ ಚಿತ್ರ ಸರಿಯಾಗಿ ಬರಂಗಿಲ್ಲ. ಹಾಗೆ ನಿಮ್ಮ ದೇಹವನ್ನು ಬಿಡುವಂತ ಅಂತಿಮ ಕ್ಷಣ ಇರ್ತಲ್ಲ, ಅದು ನಿಮ್ಮ ಮುಂದಿನ ಚಿತ್ರ. ಅದು ಕ್ಯಾಮ್ರಾ ಹಿಡ್ಕೊಂಡು ನಿಂತಿರ್ತಾರೋ, ನೀವು ಹೆಂಗ್ ಕಾಣಿಸ್ತೀರಿ, ಮುಂದೆ ಏನಾರ ನಿಮ್ಮ ವಿಲಾಸಗಳು, ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಕ್ಯಾಮ್ರಾ ಹಿಡ್ಕೊಂಡು ನಿಂತಿರ್ತಾರೆ. ಅದಕ್ಕನೆ ಮಹಾಭಾರತ ಯುದ್ಧದಾಗ ಭೀಷ್ಮಾಚಾರ್ಯರು ಶರಶಯ್ಯಾದ ಮೇಲೆ ಮಲ್ಕೊಂಡಿದ್ರು. ಕೌರವರು ಪಾಂಡವರೆಲ್ಲ ಗೌರವೆಲ್ಲ ಹೋಗ್ಬಿಟ್ರು. ಪಾಂಡವರು ಕೊನೆಗೆ ಉಪದೇಶ ಕೇಳಬೇಕು ಅಂದ್ರೆ ನಾಲ್ಕು ಮಾತನ್ನು ತಿಳ್ಕೊಂಡು ಅವ್ರ ಕಡೆಗೆ ಹೋಗಿರ್ತಾರೆ. ಭೀಷ್ಮಾಚಾರ್ಯರಿಗೆ ಇಚ್ಛಾಮರಣಿಗಳಾಗಿದ್ರು, ಯಾವಾಗ ಸಾಯಬೇಕು ಅಂತ ತಿಳ್ಕೊಂಡು ಅಪೇಕ್ಷೆ ಕೊಟ್ಟಿದ್ರೆ ಉತ್ತರಾಯಣದ ಪ್ರತೀಕ್ಷೆ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಕೇಳ್ತೇವೆ. ಉತ್ತರಾಯಣ ಅಂದ್ರೆ ಈ ಹೊರಗಿನೊಂದು ಉತ್ತರಾಯಣ ಐತೆ, ಇನ್ನು ಹೊರಗಿನೊಂದು ಉತ್ತರಾಯಣ ಐತೆ. ಅಕಸ್ಮಾತ್ ಮುಹೂರ್ತ ಹೊರಗೆ ಚೆನ್ನಾಗಿತ್ತು, ಒಳಗೆ ಮನಸ್ಸು ಚೆನ್ನಾಗಿದ್ದಿಲ್ಲ ಅಂದ್ರೆ ಅಂತ ಮುಹೂರ್ತದಲ್ಲಿ ಸತ್ರು ಕೂಡ ನಿಮಗೆ ಸದ್ಗತಿ ಮಾತ್ರ ಆಗಕ್ಕೆ ಸಾಧ್ಯ. ಹೊರಗಿನ ಮುಹೂರ್ತ ಬಹಳ ಚಲೋ ಅದ, ಅಮೃತ ಸಿದ್ಧ ಯೋಗ ಅದ, ಎಲ್ಲ ಅದ. ಪರಂತು ಒಳಗ ಯೋಗ ಚಲೋ ಇಲ್ಲಲ್ಲ. ಮನಸ್ಸು ಶುದ್ಧ ಆಗದಿರ್ತಕ್ಕಂಥ ಮನುಷ್ಯ ಎಂತ ಒಳ್ಳೆ ಮುಹೂರ್ತದಲ್ಲಿ ಪ್ರಾಣ ಬಿಟ್ಟರು ಕೂಡ ಅವನಿಗೆ ಸದ್ಗತಿ ಸಾಧ್ಯ ಇಲ್ಲ. ಅದಕ್ಕೆ ಭೀಷ್ಮಾಚಾರ್ಯ ಆರು ತಿಂಗಳವರೆಗೆ ಪ್ರತೀಕ್ಷೆ ಮಾಡಿದವರು ಎದುರ್ದು ಆ ಉತ್ತರಾಯಣದಲ್ಲ, ತಮ್ಮ ಮನಸ್ಸಿನಲ್ಲಿ ಉತ್ತರಾಯಣ ಬರಬೇಕಾಗಿತ್ತವ್ರಿ. ಈ ಮಹಾಭಾರತ ಯುದ್ಧ ಆದಾಗ ಹಿಡ್ಕೊಂಡು ಅವರ ಮನಸ್ಸಿನಲ್ಲಿ ಅನೇಕ ದ್ವಂದ್ವಗಳು, ರಾಗ, ದ್ವೇಷವೆಲ್ಲ ಒಳಗೆ ಸೇರಿಕೊಂಡು ಅವೆಲ್ಲವುಗಳಿಂದ ಮುಕ್ತರಾಗದ ಹೊರತಾಗಿ ಮುಕ್ತಿ ಸಿಗುವುದಿಲ್ಲ ಅಂತ ತಿಳ್ಕೊಂಡು ತಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವ ಸಲುವಾಗಿ ಅವರು ತಪಸ್ಸು ಮಾಡ್ತಾ ಕಾಲಧರಣ ಮಾಡ್ತಾ ಇದ್ರು. ಅಂತೇನೆ ಆ ಸಮಯಕ್ಕೆ ಅವರು ಉಪದೇಶ ಹೇಳಕ್ಕ ಒಳ್ಳೆ ಮಾತುಗಳನ್ನು ಅವಾಗ ಹೇಳಾರು. ಅವಾಗ ದ್ರೌಪದಿ ಕೇಳಿದಂತೆ ಈ ಒಳ್ಳೆ ಮಾತು ಅವಾಗ ಹೇಳಿದ್ರೆ ನಮ್ ಜಾಗ ಪಜಿತ ಹಾಕಿದ್ದಿಲ್ಲಲ್ಲ. ಸಿರಿಯನ್ನ ಸೆಳೆಯುವಾಗ ಅವನೊಂದೆರಡು ಮಾತು ಅವನಿಗೆ ಉಪದೇಶ ಮಾಡಿದ್ರೆ ಈ ಮಹಾಭಾರತ ಹಾಕಿದ್ದಿಲ್ಲಲ್ಲ ಅಂದ್ರೆ ಹೌದು, ಅವಾಗ ನನ್ನ ದೇಹದಲ್ಲಿ ರಕ್ತ ಚೆನ್ನಾಗಿದ್ದಿಲ್ಲ. ಕವರವರು ಅನ್ನ ಉಂಡು ಅದರೊಳಗೆಲ್ಲ ಅದೇ ಮಲಿನವಾದ ರಕ್ತವೇ ಇತ್ತು. ಈಗ ಆ ರಕ್ತ ಎಲ್ಲ ಆ ಸೆರೆಸೆಯಾಗಿ ಮಲ್ಕೊಂಡಿದೆಲ್ಲ ಸೋರಿ ಸೋರಿ ಎಲ್ಲ ರಕ್ತ ಎಲ್ಲ ಹೊರಗೋಗಿದೆ. ದೇಹನು ಪವಿತ್ರ ಆಗಿದೆ, ಪರಮಾತ್ಮನ ಚಿಂತನ ಮಾಡಿ ಮಾಡಿ ಮನಸ್ಸು ಕೂಡ ಶುದ್ಧ ಆಗಿದೆ. ಅವಾಗಿ ನನ್ನ ವಿಚಾರ ಚಲೋ ಬರ್ತಾವಂತ. ಅದಕ್ಕೆ ನಮ್ಮಲ್ಲಿ ವಿಚಾರ ಚೆನ್ನಾಗಿ ಬರಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಭಾವನೆಗಳು ಬರಬೇಕಾದಾಗ ಅದು ಒಮ್ಮೆಲೆ ಒಂದೇ ಕ್ಷಣದಲ್ಲಿ ಬರುವಂತಹವುಗಳಲ್ಲ. ಅದಕ್ಕೆ ಇಡೀ ಜೀವನದ್ದಕ್ಕೂ ಕೂಡ ಮಾಡಿಕೊಂಡಾಗ ಮಾತ್ರ ಕೊನೆಗಳಿಗೆಯಲ್ಲಿ ನಮಗೆ ಅಂತಹ ಸ್ಥಿತಿಯನ್ನು ಬರಲಿಕ್ಕೆ ಸಾಧ್ಯ ಅಂತ. ಅಂತೇನೆ ರೇಣುಕಾಚಾರ್ಯರು ಈ ಶರೀರದ ಅಸ್ಥಿರದ ಬಗ್ಗೆ ನಮಗೆ ಯಾಕೆ ಉಪದೇಶ ಮಾಡ್ತಾರ ಅಂದ್ರೆ ಇದನ್ನೇ ನಾವು ನಂಬಿಕೊಂಡು ಕೂತ್ಕೊಂಡಿವಿ. ಇದೇ ನಮಗೆಲ್ಲಕ್ಕೂ ಸರ್ವಸ್ವ ಅಂತಕ್ಕಂಥ ಭಾವದಲ್ಲಿ ನಾವೆಲ್ಲ ಕುಳಿತುಕೊಂಡಿರೋದ್ರಿಂದ ಇದರ ಅಸ್ಥಿರತೆಯನ್ನ, ಇದರ ಮಲ್ಲತೆಯನ್ನ, ಇದರ ಒಂದು ಚಂಚಲತೆಯನ್ನ ಜ್ಞಾನ ಮಾಡಿಕೊಟ್ಟಾಗ ಜೀವಾತ್ಮದ ತಿಳ್ಕೊಂತಾನೆ ಇದು ಅಸತ್ಯ ಜಡ ದುಃಖ ರೂಪವಾಗಿರುವಂತಹದ್ದು ಶರೀರ, ಸತ್ಯ ಚಿತ್ತು ಆನಂದ ರೂಪವಾಗಿರ್ತಕ್ಕಂಥದ್ದು ಆತ್ಮ. ಅದಕ್ಕೆ ಪರಮಾತ್ಮ ಎರಡನ್ನು ಕೂಡ ಒಳಗೆ ಕೂಡಿಸಿ ಇಟ್ಬಿಡಲ್ಲ. ಈ ಅಸತ್ತು ಜಡ ದುಃಖ ರೂಪ ಇರತಕ್ಕಂತಹ ಶರೀರದ ಮಾಧ್ಯಮದಿಂದನೇ ತಪಸ್ಸು ಮಾಡು, ಶುದ್ಧ ಆಗು. ಅದಕ್ಕೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ. ಕೆಟ್ಟಲ್ಲ. ಕೆಟ್ಟದಕ್ಕಾಗಿ ಬಳಸಿಕೊಂಡ್ರೆ ಕೆಡ್ತದೆ, ಒಳ್ಳೆಯದಕ್ಕಾಗಿ ಬಳಸಿಕೊಂಡ್ರೆ ಅದು ಒಳ್ಳೆಯದಾಗ್ತದೆ. ಅದಕ್ಕೆ ಧರ್ಮವನ್ನು ಗಳಿಸಬೇಕಾದ್ರೆ, ಅಧರ್ಮವನ್ನು ಗಳಿಸಬೇಕಾದ್ರೆ ದೇಹದಲ್ಲೇ ಮಾಡಬೇಕಾದ ಕಾರಣಕ್ಕಾಗಿ ದೇಹವನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಟುಕೊಂಡು ದೇಹದ ಅಸ್ಥಿರತೆ ಭಾವನೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಇದಕ್ಕಿಂತಲೂ ವಿಲಕ್ಷಣವಾಗಿರ್ತಕ್ಕಂಥ ಆತ್ಮತತ್ವ ಒಂದಿದೆ, ಅದೇ ನಿಜವಾಗಿರುವಂತಹ ಭಾವನೆ ಮಾಡಿಕೊಳ್ಳುವ ಸಲುವಾಗಿನೇ ಮಲಕೋಶೆ ಶರೀರೇಸ್ಮಿನ್ ಮಹಾ ದುಃಖ ವಿವರ್ತನೆ ತಡೆದಂಕುರ ಸಂಕಾಸೆ ಕೋವಾ ಮೋದೇತ ಪಂಡಿತ. ಈ ಆತ್ಮ ಅನಾತ್ಮಗಳ ವಿವೇಕ ಯಾರಿಗಾಗಿದೆ, ಆ ಮನುಷ್ಯ ಈ ದೇಹದಲ್ಲಿ ಯಾವಾಗಲೂ ಆನಂದ ಪಡ್ತಕ್ಕೊಂಡಿರಂಗಿಲ್ಲ. ಶರೀರದ ಈ ಶಬ್ದ ಸ್ಪರ್ಶಾದ ವ್ಯವಹಾರದೊಳಗ ಆನಂದ ಪಡಂಗಿಲ್ಲ. ಇವು ಕ್ಷಣಿಕ, ಇವು ಅಸ್ಥಿರ ಅನ್ನುವಂಥದ್ದನ್ನು ತಿಳ್ಕೊಂಡು ಶಾಶ್ವತವಾದ ಸುಖ ಕೊಡತಕ್ಕಂಥ ಆತ್ಮದ ಆನಂದದ ಕಡೆಗೆ ಲಕ್ಷ್ಯ ವ್ಯರ್ಥ ಮಾಡುತ್ತಾಗಿ ಇಲ್ಲವಾದರೆ ಬೇರೆ ಕಡೆ ಒಂದು ಲಕ್ಷ್ಯ ಆಗುವುದಿರತಕ್ಕಂಥ ಮಾತನ್ನು ಜ್ಞಾನಿಗಳ ಸ್ವರೂಪವನ್ನು ತಿಳಿಸಿದ ಜೊತೆಗೆ ಸಂಸಾರದಲ್ಲಿರ್ತಕ್ಕಂಥ ಸಾಮಾನ್ಯ ಜೀವಿಗಳ ಸ್ಥಿತಿಗಳನ್ನು ಸುಧಾರಣೆ ಮಾಡುವುದಕ್ಕಾಗಿ ಅದಕ್ಕೆ ಶರೀರದ ಅಸ್ಥಿರತೆಯನ್ನು ಹೇಳಿ ಈ ಶರೀರವನ್ನು ಬಿಡೋಕ್ಕಿಂತಲೂ ಪೂರ್ವದೊಳಗೆ ಕೊನೆ ಕೊನೆ ಗಳಿಗೆಯಲ್ಲಿ ಆದರೂ ಕೂಡ ಸುಧಾರಣೆ ಆಗಿಲ್ಲ ಅಂತಾರೆ. ಬಾಲ್ಯದಲ್ಲಾಗಲಿಲ್ಲ, ಯೌವನದಲ್ಲಾಗಲಿಲ್ಲ, ವಾರ್ಧಕ್ಯದಲ್ಲಾಗಲಿ ವಾರ್ಧಕ್ಯದಲ್ಲಾಗಲಪ್ಪ ಕಡೆ ಕಡೆಗೆ ಹೋಗ್ತಾ ಹೋಗ್ತಾರೆ ಸುಧಾರಣೆ ಆದರೂ ಕೂಡ ಸಾಕು ಅನ್ನುವಂತ ಮಾತನ್ನೇ ಆಚಾರ ಹೇಳ್ತಾರೆ. ಅದನ್ನೇ ಶರಣರು ಕೂಡ ಹೇಳ್ತಾರೆ ಬಸವಣ್ಣನ ವಚನದಲ್ಲಿ. ಅಂದ್ರೆ ಈ ನಿನ್ನ ಶರೀರ ಜೀರ್ಣ ಶೀರ್ಣ ಆಗಕ್ಕಿಂತಲೂ ಪೂರ್ವದೊಳಗೆ ನೀನು ನಿನ್ನ ಬೆನ್ನ ಬಾಗಿ ನಿನ್ನ ಕೈಯಲ್ಲಿ ಕೋಲು ಹಿಡಿಯಕ್ಕಂತಲೂ ಪೂರ್ವದೊಳಗೆ ಕೊನೆಗೆ ಹೇಳಿದವರು ಮೃತ್ಯು ಮುಟ್ಟದ ಮುನ್ನ, ಮೃತ್ಯು ಬಂದು ನಿನ್ನ ತೆಗೆದುಕೊಂಡು ಹೋಗಕ್ಕಿಂತಲೂ ಮೊದಲಾದರೂ ಕೂಡ ಒಂದು ಕ್ಷಣ ನೀ ದೇವರ ಧ್ಯಾನ ಮಾಡಿದ್ರೆ ನೀ ಪರಮಾತ್ಮ ಆಗಲಿಕ್ಕೆ ಸಾಧ್ಯದ. ಇಲ್ಲವಾದ್ರೆ ಸಂಸಾರದಲ್ಲಿ ಮತ್ತೆ ಹೊಳೆ ಹುಟ್ಟಿ ಬರ್ತಾ ಇದೆ. ಈ ಮಲಕೋಶಕ್ಕೆ ನಿನಗ ವೇಗ ಅನ್ನುವಂತಹ ಮತ್ತೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಧರಿಸ್ಕೊಂಡ್ಬರ್ತಕ್ಕಂಥ ದೃಷ್ಟಿಯೊಳಗೆ ಈ ಶರೀರದ ಅಸ್ಥಿರತೆಯನ್ನ ಅಮಂಗಲತೆಯನ್ನ ಅಪವಿತ್ರತೆಯನ್ನು ತಿಳಿದುಕೊಂಡು ಇದರೊಳಗಿರ್ತಕ್ಕಂಥ ಪವಿತ್ರದ ಆತ್ಮದ ಅರಿವನ್ನು ಮಾಡಿಕೊಡದನೆ ಈ ಸಂಸಾರ ಹೇಯ ಸ್ಥಳದ ಮುಖ್ಯ ಉದ್ದೇಶ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ.